ಮುಂಚಿತ ಯೋಚನೆ ಮಾಡಾಗಿಲ್ಲ. ಅಕಸ್ಮಾತ್ ನೋಡಿದ್ರೆ ಮಿಥ್ಯಾಪವಾದ ಬಂದೇ ಬರುತ್ತೆ. ಇದು ಪುರಾಣದ ಕಥೆಯನ್ನು ಗಂಟು ಮಾಡ್ತಾರೆ. ಪುರಾಣದ ಕಥೆಯನ್ನ ಭಗವಂತನಾದ ಕೃಷ್ಣ ಸಾಕ್ಷಾತ್ ನಾರಾಯಣ ಕೃಷ್ಣ ರೂಪದಿಂದ ದ್ವಾರಕಾ ಪಟ್ಟಣದಲ್ಲಿ ಇದ್ದಾರೆ. ಸತ್ರಾಜಿತ ಅಂತ ಒಬ್ಬ ರಾಜ, ಸತ್ಯಭಾಮಾದೇವಿಯ ತಂದೆ ಆತ. ಭಗವಂತನ ಮಹಾಲಕ್ಷ್ಮಿ ರೂಪದ ಒಂದು ಭಾಗನೇ ಸತ್ಯಭಾಮ ರೂಪ, ಭೂರೂಪದ ರೂಪ. ಸತ್ರಾಜಿತ ರಾಜ ಸೂರ್ಯನ ಆರಾಧಕ. ಅನೇಕ ವರ್ಷಗಳ ಕಾಲ ಸೂರ್ಯನನ್ನ ವಿಶೇಷ ರೀತಿಯಲ್ಲಿ ಆರಾಧನೆಯನ್ನು ಮಾಡಿದ್ದಾರೆ. ಬರೀ ಸೂರ್ಯ ಪ್ರತ್ಯಕ್ಷನಾಗ್ತಾರೆ. ಸತ್ರಾಜಿತರ ಬಂದು ಏನು ವರ ಬೇಕು ಕೇಳಿಕೊ ಅಂತ ಕೇಳಿದನಂತೆ. ಆಗಾತ ವರ ಕೇಳುತ್ತ ಸೂರ್ಯನನ್ನ ನನಗೆ ಶಮಂತಕ ಮಣಿಯನ್ನು ಕೊಡಬೇಕು ಕೇಳಿದರು. ಶಮಂತಕ ಮಣಿಯನ್ನು ಕೊಡಬೇಕು. ಒಂದು ವಜ್ರ ಅಂದ್ರೆ ಅದಕ್ಕೆ ತನ್ನಷ್ಟು ತಾನೇ ವ್ಯಾಲ್ಯೂ ಇದೆ. ಅದಕ್ಕೆ ಎಂಥ ವಜ್ರಕ್ಕೂ ವ್ಯಾಲ್ಯೂ ಇದೆ. ಅತ್ಯಂತ ವಜ್ರ ಅಲ್ಲ, ಅತ್ಯಂತ ಕೊಡ್ತಕ್ಕಂಥ ವಜ್ರ. ವಿಶ್ವದ ವಜ್ರಗಳಲ್ಲಿ ಮಣಿ ಅಂದ್ರೆ ಶಮಂತಕ ಮಣಿನೇ. ಕೌಸ್ತುಭ ಮಣಿ, ಆಮೇಲೆ ಶಮಂತಕ ಮಣಿ. ಅದು ವಜ್ರ, ಇದು ವಜ್ರನೇ. ಶಮಂತಕ ಮಣಿಯನ್ನು ಕೊಡಬೇಕು. ಬರೀ ಆಕರ್ಷಣೆ ಒಂದೇ ಅಲ್ಲ, ಹೊಸ ಸಾಮರ್ಥ್ಯ ಅದಕ್ಕೆ. ಸೂರ್ಯದೇವರು ಕೊಟ್ರಂತದ್ರು ಯೋಗಸತ್ರಾಯಿತ ರಾಜ, ಬರೀ ಮಣಿ ಅಲ್ಲ ಇದು, ಇದನ್ನು ಪ್ರತಿನಿತ್ಯ ಪೂಜೆ ಮಾಡು. ಒಂದು ದಿವಸಕ್ಕೆ 8 ಮಣ ಚಿನ್ನವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಒಂದು ಮಣ ಅಂದ್ರೆ 1000 ಕೆಜಿ, 8000 ಕೆಜಿ ಚಿನ್ನ ಒಂದು ದಿವಸಕ್ಕೆ. ದಿವಸ ಪೂಜೆ ಮಾಡ್ತಿದ್ರೆ ಈ ಕತೆ ಕೇಳಿದ್ರೆ ಸಿಗಬಾರದೆ ಅನಿಸ್ಬಿಡುತ್ತೆ. ಅಷ್ಟ ಎಲ್ಲರಿಗೂ ಕೂಡ ಅದು ಎಲ್ಲಿರುತ್ತೋ ಇರೋ ಮಟ್ಟಿಗೆ ಆಸೆ ಹುಟ್ಟಿಬಿಡುತ್ತೆ. ಸತ್ರಾಯಿತ ರಾಜನಿಗೆ ಕೊಟ್ಟಾಯ್ತು, ಎಚ್ಚರಿಕೆ ಕೊಡ್ತಾರೆ. ಇದನ್ನ ಮೈಲಿಗೆಯನ್ನ ಹುಟ್ಟಬಾರದು. ನಮ್ಮ ಜನಕ್ಕೆ ಅದೇ ಅಲರ್ಜಿ. ಇವತ್ತು ಬೈಲಿಗೆ ಮಡಿ ಅಂದ್ರೆ ಆಗೋದೇ ಇಲ್ಲ. ತಾವು ಯಾವ ಮಡಿ ಅಂತ ತಿಳ್ಕೊಂಡ್ಬಿಟ್ಟರೆ ಜನಗಳೇ ಭಾರಿ ಜಾಸ್ತಿ ಇರೋದು. ಬೈಲಿಗೆಯಿಂದ ಮುಟ್ಟಿದರೆ ಮಣಿ ಉಳಿಯೋದಿಲ್ಲ, ಮುಟ್ಟಿದವನು ಬದುಕೋದಿಲ್ಲ, ಅದು ಬೇರೆ ಜೊತೆ. ಕಷ್ಟ ಸತ್ರಾಯಿತರಾದ ಒಪ್ಪುಕೊತಾರೆ. ಅವತ್ತಿನಿಂದ ಸದ್ವಿನಿಯೋಗ ಮಾಡ್ತಾನೆ. ದಿವಸ ಪೂಜೆ ಮಾಡೋದು, ಚಿನ್ನ ಬರೋದು, ಉಪಯೋಗ ಮಾಡೋದು ಒಳ್ಳೆ ರೀತಿಯೇ ಮಾಡ್ತಿರ್ತಾನೆ. ಒಂದು ಸಲ ಕೃಷ್ಣ ಇದ ಮಣಿ ಹಾಕೊಂಡು ಬರ್ತಾ ಇರ್ತಾನೆ ಸತ್ರಾಯಿತ ರಾಜ. ಕೃಷ್ಣ ನೋಡ್ತಾನೆ, ಮಣಿ ಭಾರಿ ಚೆನ್ನಾಗಿದೆ ಅಂತ ಹೇಳ್ತಾನೆ. ಮಣಿ ಭಾರಿ ಚೆನ್ನಾಗಿದೆ ಹೊರಡ್ತಾರ. ಅಷ್ಟೇ ಅಲ್ಲ, ಆ ಮಣಿ ನಾನು ಕೊಡ್ತೀಯಾ ಅಂತ ಕೇಳಿದ್ದಂತೆ ಕೃಷ್ಣ. ಜಗತ್ತು ಕೇಳ್ತಾನೆ, ಯಾರು ಕೇಳಬೇಡಿ ಅಂತ ಹೇಳಿ. ನಮಗೆ ಕೇಳಿ ತೋರಿಸ್ತಾರೆ ಅಂದ್ರೆ, ಕೇಳಿದ ಏನಾಗತ್ತೆ ನೋಡಿ ಅಂತ ತೋರಿಸೋದಕ್ಕೋಸ್ಕರವಾಗಿ ಲೋಕದೊಳಗೆ ಒಂದು ಶಿಕ್ಷಣ ಮಾಡ್ತಾನೆ ಕೃಷ್ಣ. ಸತ್ರಾಯಿತ ರಾಜರಿಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಇರಲಿಲ್ಲ. ಕೃಷ್ಣನಿಗೆ ಕಾಣದ ಕೃಷ್ಣನಿಗೆ ಎಷ್ಟೊಂದು ಕೊಟ್ಟು ಕೃಷ್ಣಾರ್ಪಣೆ ಹೋಗ್ತೇವೆ. ಡೈರೆಕ್ಟ್ ಕೃಷ್ಣ ನಿಂತ್ಕೊಂಡಿದ್ದಾನೆ, ನಾನು ಮಣಿ ಕೊಡು ಅಂತ ಕೇಳ್ತಾನೆ. ಅವನು ಏನ್ ತಿಳ್ಕೊಂಡ, ಕೃಷ್ಣನಿಗೆ ಆಸೆ ಕೊಡಬಾರದು ಅಂತ ತಿಳ್ಕೊಂಡ. ಅದರಿಂದ ನಾಪತ್ತೆ ಹೋಗೇ ಬಿಟ್ಟ ಕಡೆಗೆ, ಕಣ್ಣಿಗೆ ಬೀಳಿದ್ರೆ ಕಣ್ಣಿನ ಕಣ್ಣಿಗೆ ಕಾಣದಂತೆ ಅವಾರ್ಡ್ ಮಾಡಕ್ ಶುರು ಮಾಡಿದ್ರು ಕೃಷ್ಣನನ್ನು. ಆಮೇಲೆ ಕೃಷ್ಣ ತಗೊಂಡ್ಬಿಟ್ರೆ ಕಷ್ಟ ಅಂತ ಹೇಳಿ ಎಂಥ ಪ್ರಸಂಗ ಪ್ರಾರಬ್ಧ ಆತನದು. ಆತನಿಗೆ ಒಬ್ಬ ತಮ್ಮ ಇತ್ತ, ಪ್ರಸಯನ ಅಂತ ಒಬ್ಬ ತಮ್ಮ ಹತ್ರ ಇದ್ರೆ ಅದನಿಗೆ ಅವನಿಗೆ ಕೊಡ್ತಾನೆ. ದೇವರಿಗೆ ಕೊಡ್ಲಿಲ್ಲ, ತಮ್ಮನಿಗೆ ಕೊಡ್ತಾನೆ. ದೇವರೇ ಕ್ಯಾನ್ಸಲ್, ಮಕ್ಕಳಿಗೆ ಸ್ವೀಟ್ ಮಾಡಿ ಹಾಕಿದ್ರೆ ಹಾಗೂ ಹಾಕಿ ಎಷ್ಟೋ ಜನ ಮಾಡ್ಯ ಅಷ್ಟೇ ಸ್ವೀಟ್ಗಳನ್ನ ಮಕ್ಕಳಿಗೆ ದೇವರಿಗೆ ಇರೋದೇ ಇಲ್ಲ. ಅದು ನಿದರ್ಶನ ಆಯ್ತ, ಎಲ್ಲಿಯ ತಮ್ಮ ಎಲ್ಲಿಯ ದೇವರು ಅರ್ಥಾತ್ ಸಂಬಂಧ ಇಲ್ಲ. ಕೃಷ್ಣನ ಕೇಳಿದ್ರೆ ಕೃಷ್ಣ ಆಚೆ ಗುರುಕ ಅಂತ ತಿಳ್ಕೊಂಡ, ತಮ್ಮದೇ ಅರ್ಪಣೆ ಮಾಡಿಬಿಟ್ಟ. ಅದು ಸರು, ಯಾರಿಗೆ ಅರ್ಪಣೆ ಮಾಡಬೇಕು ಅವರಿಗೆ ಮಾಡದೆ, ಕಂಡವರು ಮಾಡಿದರೆ ಅದನ್ನು ಮೋಹ ಅಂತ ಕರೀತಾರೆ ಹೊರತು ಜ್ಞಾನ ಅಂತ ಕರೆಯೋದಿಲ್ಲ. ಪ್ರಸೇನ ಅದನ್ನು ಹಾಕೊಂಡು ಹೊರಟ, ಬೇಟೆ ಆಡ್ಲಿಕ್ಕೆ ಅಂತ ಹೊರಟ. ಬೇಟೆ ಆಡ್ಲಿಕ್ಕೆ ಅಂತ ಹೋಗ್ತಿದ್ದಾನೆ. ಅವನಿಗೆ ತಾನೇನು ಮೈಲಿಗೆ ಆಯ್ತು, ಎಷ್ಟೊತ್ತಿರ್ತಾನೆ ಹಾಗೇನೆ. ಯಾವುದೋ ಕಾರಣಕ್ಕೋಸ್ಕರ ಮೈಲಿಗೆ ಆಗ್ಲಿಕ್ಕೆ 1000 ಕಾರಣಗಳು. ಏನಾದ್ರೂ ತಿಂದು ಆಚಮನ ಮಾಡದೆ ಹೋದ್ರೆ ಮೈಲಿಗೆ ಅಂತ ಕರೀತಾನೆ. ಅವನು ನೋಡಿದ್ರೆ ಸ್ನಾನ ಸ್ನಾನ ಮಾಡ್ಬೇಕಂತ ಅಷ್ಟು ಮೈಲಿಗೆ ಆಗಿದೆ. ಎಷ್ಟೇ ಆಚರಣೆ ಮಾಡ್ತಾರೆ, ತಿಂದು ಊಟ ಮಾಡಿದ್ರೆ ಆಚರಣೆ ಮಾಡೋದನ್ನು ಫಸ್ಟ್. ಏನಾದ್ರೂ ತಿಂದ್ರೆ ಆಚಮನ ಮಾಡದೆ ಹೋದ್ರೆ ಮೈಲಿಗೆ ಇದ್ದಾಗ ಲೆಕ್ಕ. ಅದೇ ಮೈಲಿಗೆ ಆಯ್ತು, ಯಾವುದೋ ಪ್ರಸಂಗ ಬಂತು, ಹಸಿವೆ ಆಯ್ತು, ತಿಂದ ಮೈಲಿಗೆ ಆಯ್ತು, ಮುಂದೆ ಹೋದ. ಆ ಶೈಲಿಸ್ತಾರ ಆಗಿದೆ, ಮೈಲಿಗೆ ಆದವ್ರ ಹತ್ರ ಉಳಿಯೋದಿಲ್ಲ ಅಂತ ಹೇಳಿರ್ತಾರೆ. ಮುಂದೆ ಹೋಗ್ತಾ ಇದ್ದಾನೆ. ಆ ಶವಂತ ಕವಡಿ ಎಂಥದ್ದು ಬಳಿಯಿಂದ ಧರಿಸಿದ್ರೆ ಧರಿಸಿದವನು ಯಾರು ಕೊಲ್ಲಕ್ಕೆ ಆಗೋದಿಲ್ಲ, ಆಲ್ ಪ್ರೂಫ್ ಆಗಿಬಿಡ್ತಾರೆ ಧರಿಸಿದವನು. ಮೈಲಿಗೆಯಿಂದ ಇದ್ರೆ ಅದೇ ಅವನು ಕೊಂದಾಕತ್ತೆ ಅಂತ ಒಂದು ಶಕ್ತಿ ಅದು. ಮುಂದೆ ಹೋಗ್ತಾನೆ, ಒಂದು ಸಿಂಹ ಬಂತು, ಇಬ್ಬರಿಗೆ ಯುದ್ಧ ಆಯ್ತು, ಸಿಂಹ ಕೊಂದು ಹಾಕಿಬಿಡ್ತಾವನ ನೋಡಿ. ಶಮಂತಕ ಮಣಿ ಇದ್ರೂ ಕೂಡ ಸಾಯಲಿಕ್ಕೆ ಕಾರಣ ಮೈಲಿಗೆಯಿಂದ ಇಟ್ಕೊಳ್ಬಾರ್ದು. ಅನೇಕ ಸಾರಿಗ್ರಾಮ ಮನೆ ಇಟ್ಕೊಂಡಿರ್ತಾರೆ, ನರಸಿಂಹ ಸಾರಿ ಇಟ್ಕೊಂಡಿರ್ತಾರೆ, ಮಣಿ ಇರೋದಿಲ್ಲ, ಅದು ಒಳ್ಳೇದಾಗೋದಿಲ್ಲ, ಅನರ್ಥಕ್ಕೆ ಕಾರಣ ಆಗುತ್ತೆ. ಅದು ಅದು ಸಾರಿಗ್ರಾಮ ಕೊಂಡಕ್ಕೆ ಹೋಗಬಾರ್ದು. ಮತ್ತೆ ಹೊರಗಡೆಗೆ ಮಡಿಯಿಂದ ಪೂಜೆ ಮಾಡ್ಬೇಕಂತೆ ಹೊರತು ಅದನ್ನು ಬಿಸಾಕೋ ದೊಡ್ಡದಲ್ಲ, ಇನ್ನೊಬ್ಬರಿಗೆ ಕೊಡೋದು ದೊಡ್ಡದಲ್ಲ, ಉಳಿಸ್ಕೋಬೇಕಾದ ಭಾರಿ ದೊಡ್ಡದು. ಕೆಲಸ ದೊಡ್ಡ ದೊಡ್ಡ ಕೆಲಸ ಭಾಳ ಕೇರ್ಫುಲ್ಲೇ ಮಾಡಬೇಕು. ಒಂದು ಕೆಲಸ ಬಿಟ್ಟರೆ ಬಣ್ಣ ತಿನ್ಬೇಕಾಗತ್ತೆ ಆಮೇಲೆ. ಕೆಲಸ ಕಷ್ಟ ಅಂತ ಬಿಟ್ಟರೆ ಬಣ್ಣ ತಿನ್ಬೇಕಾಗತ್ತೆ, ಪೂಜೆ ಕಷ್ಟ ಅಂತ ಬಿಟ್ಟರೆ ನರಕಕ್ಕೆ ಹೋಗ್ಬೇಕಾಗತ್ತೆ. ಆದ್ದರಿಂದ ಅದಕ್ಕೆ ತಕ್ಕ ಮ್ಯಾಚಿಂಗ್ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬೇಕು. ಆರ್ಮೇಲಿರೋರು ನಮ್ಮಂತೆ ಫ್ರೀ ಇರ್ಲಕ್ಕೆ ಬರೋದಿಲ್ಲ ಅವರೆಲ್ಲ ಕೂಡ. ಆರ್ಮೇಲಿದ್ದವ್ರು ಭಾರಿ ಟೈಟ್ ಟ್ರೈನಿಂಗು, ಟೈಟ್ ವರ್ಕ್ ಇರುತ್ತೆ ಅವರಿಗೆಲ್ಲ. ಆ ಥರ ನರಸಿಂಹ ಸಾರಿಗ್ರಾಮ ದೇವ್ರ ಪೂಜೆ ಇತ್ಯಾದಿ ಮಾಡಬೇಕಾದ್ರೆ ನಿಬಂಧನೆಗಳು ಫಾಲೋ ಮಾಡಬೇಕಾಗುತ್ತೆ. ಪ್ರಸೇನ ಅದನ್ನು ಬಿಟ್ಟಿದ್ದರ ಫಲ ಸಿಂಹ ಕೊಂದು ಹಾಕಿತು, ಮಣಿ ತಗೊಂಡು ಹೋಯ್ತದು. ಅಲ್ಲಿ ಒಂದು ದೊಡ್ಡ ಕರಡಿ ಬಂತು, ಅಂಬವ ಅನ್ನಂತ ಕನ್ನಡಿ ಬಂತು, ಸಿಂಹನ ಹೊಡಿತು. ತಾನ್ ತಗೊಂಡು ಹೋಯ್ತು ಆ ಕಡೆ, ತಗೊಂಡೋದ ದೊಡ್ಡ ಗುಹೆ ಒಳಗೆ ಪ್ರವೇಶ ಮಾಡಿಬಿಡ್ತ. ಸ್ವಲ್ಪ ದಿವಸ ಆಯ್ತು, ತಮ್ಮ ಬರಲೇ ಇಲ್ಲ. ಹುಡುಕಿಸಿದ್ರು ಅವನ ಶವ ಸಿಕ್ತು. ನಷ್ಟ ನೋಡ್ತಾರೆ, ಮಣಿ ಇಲ್ಲ, ಶವ ಸಿಕ್ತು. ಸುದ್ದಿ ಪ್ರಸಾದ ಸತ್ತೋಗಿದ್ದಾರೆ, ಸಿಂಹ ಕೊಂದಿದೆ ಅಷ್ಟು ಗೊತ್ತಾಯ್ತು. ಆದರೆ ಸತ್ರಾಯತರಾಜ ಸುಮ್ಮನೆ ಕೊಡಲಿಲ್ಲ, ಇದು ಕೃಷ್ಣನದೇ ಕೆಲಸ ಅಂತ ಕೃಷ್ಣನ ಮೇಲೆ ಹಾಕಿದ. ಅದು ಕೇಳಿ ನೆನಪಿಟ್ಟು ಕೊಂಡಿದ್ದಲ್ಲ, ಕೃಷ್ಣ ಕೇಳಿದ್ದ ನಾನು ಕೊಟ್ಟಿದ್ದಿಲ್ಲ, ಅದಕ್ಕೆ ಬಲೆ ತಮ್ಮನ್ನು ಬಲೆ ಮಾಡ್ತಿದ್ದಾನೆ ಅಂತ ಕೃಷ್ಣನೇ ಆರೋಪ ಹಾಕಿಬಿಟ್ಟ. ನಾವು ದೇವರು ಬೈತೇವಲ್ಲ ಆಟೇವು, ಯಾರೋ ಮನೆಗೆ ಹೋಗಿರ್ತಾರೆ, ಯಾರೋ ಸತ್ತೋಗಿರ್ತಾರೆ, ದೇವರಿಗೆ ಬುದ್ಧಿ ಇಲ್ಲ ಅಂತ ಬೈದು ಬರ್ತಾರೆ ಮನುಷ್ಯ. ನಿಜವಾದ ಪಾಪ ಕಟ್ಕೊಂಡು ಬರ್ತಾರೆ, ದೇವರಿಗೆ ಕಣ್ಣಿಲ್ಲ. ದೇವರೆಲ್ಲಿ ನಾವೆಲ್ಲಿ? ನೀರು ತೀರ್ಮಾನ ಮಾಡ್ತಕ್ಕಂಥ ಭಗವಂತನನ್ನು ಕಾಮೆಂಟ್ ಮಾಡೋ ಶಕ್ತಿ ನಮಗಿದೆಯಾ? ಅವ್ರು ಕೃಷ್ಣ ಮೇಲೆ ಹಾಕಿಬಿಟ್ಟ ರೆಡಿ ಅಂತೇಳಿ. ಕೃಷ್ಣನೇ ಕಳ್ಳ ಅಂತ ಹೇಳಿದ. ಎಲ್ಲರೂ ಕೂಡ ಕೃಷ್ಣ ಕಳ್ಳ ಕಳ್ಳ. ಇಂಥ ಅಪವಾದ ಬಂದ ಜನ ಯಾರು ಸೈಡ್ ಮಾಡೋದೇ ಇಲ್ಲ, ಎಲ್ಲ ಕೈ ಬಿಟ್ಟು ಅಪೋಸಿಟ್ ಆಗಿಬಿಡ್ತಾರೆ. ಯಾರವರಲ್ಲೇ ಕೆಲವರು ಅಪಹರಣ ಶುರು ಮಾಡಿಬಿಟ್ರು. ಏನಿದು ಕೃಷ್ಣ ಕರ್ತನ ಮಾಡಿದ್ದಾರೆ ಸುದ್ದಿ ಹಬ್ಬ ಜನ ಕಡೆಗೂ ಕೂಡ. ಕೃಷ್ಣ ನೋಡಿದರಂತೆ ಪರಮಾತ್ಮ ಸರ್ವೋತ್ತಮ, ತನ್ನ ದೋಷ ಬಂದಿದೆ, ಅದು ಪರಿಹಾರ ಮಾಡ್ಕೋಬೇಕು. ಇನ್ನೊಂದು ಎಚ್ಚರ, ದೋಷ ಬಂದಾಗ ಸುಮ್ಮನೆ ಕೂತ್ರೆ ಆ ಸೈಲೆನ್ಸ್ ಇಸ್ ಅಕ್ಸೆಪ್ಟೆನ್ಸ್ ಅಂತ ಕರೀತಾರೆ. ಅದನ್ನು ಡಿಸ್ಪ್ರೂವ್ ಮಾಡದೆ ಹೋದ್ರೆ ತಾನು ದೋಷಿ ಅಂತ ಆಗುತ್ತೆ. ಕೃಷ್ಣ ತನ್ನ ನಿರ್ದೋಷ ಅಂತ ತೋರಿಸೋಕ್ಕೋಸ್ಕರ ದೊಡ್ಡ ತನ್ನ ಯಾದವರ ಗುಂಪನ್ನೇ ಕರ್ಕೊಂಡು ಹೋಗ್ತಾರೆ, ಬನ್ನಿ ಹೋಗೋಣ ಅಂತ ಹೇಳಿ ಸಿಂಹ ಪ್ರತಿಯನ್ನ ಶವ ಸಿಕ್ಕಿತ್ತನ ಮುಂದೆ ಹೋಗ್ತಾರೆ. ಮುಂದೆ ಹೋದ್ರೆ ಸಿಂಹದ ಶವ ಸಿಕ್ತೀವಿ. ನೋಡಿದ್ರ್ಯಾ, ಕೊಂದಿದ್ದು ನಾನಲ್ಲ, ಇವನು ಸಿಂಹ ಕೊಂದಿದ್ದೆ. ಅದು ನನ್ನ ಮೇಲೆ ಬರೋದಿಲ್ಲ. ಈಗ ನರಸಿಂಹ ಇದ್ದ, ಸಿಂಹ ಕೊಂದು ನರಸಿಂಹನ ರಾಕೇಟಿ ಮಾಡ್ಬೇಕು. ಕೊಂದಿದ್ದು ಸಿಂಹ, ನರಸಿಂಹನ ಹಾಕ ಸಾಧ್ಯತೆನೇ ಇಲ್ಲ. ಮುಂದೆ ಹೋದ್ರೆ ಸಿಂಹನೂ ಸತ್ತು ಹೋಗಿಬಿಟ್ಟಿದೆ. ಆಚೆ ಹುಡ್ಕೊಂಡು ಹೋದ್ರು ಮತ್ತೆ ಜಾಮವಂತನೇ ಹೆಜ್ಜೆ ಗುರುತು ಹಿಡ್ಕೊಂಡು ಹೊರಟಂತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಓದ್ಬೇಕಾದ್ರೆ ಹ್ಯಾಂಗ ಸರ್ಚ್ ಮಾಡ್ತಾರೆ ಅಂತೆ. ಹೆಜ್ಜೆ ಗುರುತು ಹಿಡ್ಕೊಂಡು ಹೋದ್ರೆ ಒಂದು ಗುಹೆಯೊಳಗೆ ಎಂಟರ್ ಆಯ್ತು. ಅದು ದೊಡ್ಡ ಗುಹೆ, 100 ಯೋಜನ ಒಳಗಿತ್ತಂತದ್ದು. ಹನುಮಂತ ಹಾರಿದ ಸಮುದ್ರ 100 ಯೋಜನ, ಇದು ಕೃಷ್ಣ ಒಳಗೆ ಹೋಗ್ಬೇಕಾದ ಗುಹೆ 100 ಯೋಜನ ಇತ್ತಂತ. ದೊಡ್ಡ ಗುಹೆ ಅದು. ಜಾಂಬವಂತ ಸೃಷ್ಟಿಯ ಆದಿ ಕಾಲದಿಂದ ಬಂದಂತ ಮಹಾ ಪ್ರಾಚೀನತಮ ವ್ಯಕ್ತಿ, ಅವರ ವಾಸಸ್ಥಾನ ಅದು. ದೊಡ್ಡ ಗುಹೆ ಇಟ್ಕೊಂಡಿದ್ದ. ಕೃಷ್ಣ ಎಲ್ಲರೂ ಹೊರಗೆ ನಿಲ್ಲಿಸಿದ. ನಾನು ಒಳಗೆ ಹೋಗಿ ಬರ್ತೇನೆ ಅಂತ ಹೋದ. ಒಳಗೆ ಹೋಗಿ ಬರ್ತೇನೆ, ನಿಂತ್ಕೊಂಡಿರಿ ಅಂತ ಹೇಳಿದ. ಹೋದ, ಅಲ್ಲಿ ದೃಶ್ಯ ಕಂಡ. ಜಾಂಬವತಿ ಒಂದು ಕೂಸಿನ ಮಲಗಿಸಿ ಹಾರ ಹೇಳ್ತಾ ಇದ್ದ. ಸಿಂಹ ಪ್ರಸಯೇನ ಭವದೀತ್ ಸಿಂಹೋ ಜಾಂಬವತ ಹತಃ ಸುಕುಮಾರ ಕಮಾರೋದೀಹಿ ತವ ಹೇಷ ಶ್ಯವಂತಕ. ಇದಾಗಿ ಹೇಳಿದ ಶ್ಲೋಕ ಇದು. ಮೇಲೆ ಕಟ್ಟಿದ್ದಾಳೆ ಮಣಿಯನ್ನ, ಮಣಿ ತೋರಿಸ್ತಾ ಇದ್ದಾಳೆ. ಸಿಂಹ ಪ್ರಸಯೇನ ಭವದೀತ್, ಸಿಂಹ ಪ್ರಸಯನನ್ನು ಕೊಂದಿತ್ತು. ಸಿಂಹ ಪ್ರಸಯೇನ ಭವದೀತ್, ಪ್ರಸಯನ ಅಂದ್ರೆ ಸಿಂಹ ಏನಾಯ್ತು? ಸಿಂಹೋ ಜಾಂಬವತ ಹತಃ, ಸಿಂಹನ ಜಾಂಬವಂತ ಕೊಂದ. ಸುಕುಮಾರಕ ಮಾರೋದೀಹಿ, ಬಗು ಅಳಬೇಡ, ತವ ಹೇಷಸ್ಯ ಮಂತಕ, ನಿಮ್ಮಪ್ಪ ಜಾಂಬವಂತ ತಂದುಕೊಟ್ಟಿದ್ದಾನೆ. ಮಣಿ ನೋಡಿ ಸಂತೋಷ ಸಮಾಧಾನ ಮಾಡ್ತಾ ಇದ್ದ. ಕೃಷ್ಣ ಅಲ್ಲಿಗೆ ಹೋದ. ಜಾಂಬವತಿ ಕೃಷ್ಣನ್ ನೋಡಿದ್ಲು, ತಕ್ಷಣ ಕೃಷ್ಣನನ್ನ ಮೆಚ್ಚಿದ್ಲು. ಷಣ್ಮೇಶ್ವರಲ್ಲಿ ಒಬ್ಬಳಾಗಿ ರುಕ್ಮಿಣಿ ಕಲ್ಯಾಣ ಅತ್ತಷ್ಟ ಆದ ಎರಡನೇ ಕಲ್ಯಾಣ ಜಾಂಬವತಿ ಕಲ್ಯಾಣನೇ. ಕೃಷ್ಣ ಜಾಂಬವತಿಯರ ಪರಸ್ಪರ ನೋಡಿದ್ರು, ಕೃಷ್ಣನಿಗೆ ಯಾರೂ ಬೇಕಿಲ್ಲ, ಜಾಂಬವತಿಯ ರಮಾವೇಶ. ಆದ್ದರಿಂದ ಕೃಷ್ಣನ ಮೆಚ್ಚಿದ್ಲು. ಮದುವೆ ತೀರ್ಮಾನವಾಯ್ತು. ಅಟ್ಟತಿ ಮಣಿ ಕೊಟ್ಬಿಡ್ತಾರೆ ತಾನೇನೆ, ಕೃಷ್ಣ ಮಣಿ ತಗೊಂಡು ಹೋಗ್ಬಿಡು, ನಮ್ಮಪ್ಪ ಭಾರಿ ಸಿಟ್ಟಿಗೆ ಅಂತ ಕಷ್ಟ, ಭಾರಿ ಕೋಪಿಷ್ಟ, ಬೇಗ ಹೋಗುವಂತ ಕೊಟ್ರೆ ಕೃಷ್ಣ ತೋಡ ಶಂಕರ ಓದ್ಬಿಡ್ತಾನೆ ನಡೆಯುತ್ತೆ. ಮೆಲ್ಲ ಹೋಗುವಂತ ಕೇಳಿದ ಕೃಷ್ಣ ಕಳ್ಳರಾಗಿದ್ದ ಓಡೋ ಬಿಡ್ತಿದ್ದ. ದೊಡ್ಡ ಪಾಂಚಾದ ಶಂಕ ಓದ್ಬಿಡ್ತಾನೆ, ಜಾಂಬವಂತ ಎದ್ದು ಬರ್ತಾನೆ. ದೊಡ್ಡ ಯುದ್ಧ ಶುರುವಾಯ್ತು. ಅದಕ್ಕೆ ನನ್ನ ಮಣಿ ಹ್ಯಾಕ್ ತಗೊಂಡಿದ್ದೆ, ಇಬ್ಬರು ಶುರು ಯುದ್ಧ ಶುರು ಮಾಡಿದ್ರಂತೆ. ನಂದು ಮಣಿ ನಂದು ಮಣಿ ಅಂತ ಯುದ್ಧ ನಡೀತಾ ಇದೆ. ಒಂದು ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 1 ವಾರ ಆಯ್ತು. ಯಾದವರು ಕಾಯ್ತಾ ಇದ್ರು, ಕೃಷ್ಣ ಬರಲಿಲ್ಲ. ಏನು ತಮಾಷೆ ಭಾಗವತದಲ್ಲಿ ಅಂದ್ರೆ, ಅವ್ರು ಏನ್ ತಿಳ್ಕೊಂಡಿರುತ್ತೆ, ಕೃಷ್ಣ ಬರಲಿಲ್ಲ, 1 ವಾರ ಆಯ್ತು, ಬಹುಶಃ ಕೃಷ್ಣ ಸತ್ತೋಗಿರ್ಬೇಕು ತಿಳ್ಕೊಂಡಿರುತ್ತೆ ಗೋವಿಂದ. ಯಾರೋ ತಿಳ್ಕೊಂಡ್ರೆ ಕತೆ, ಯಾರೋ ತಿಳ್ಕೊಂಡಿರುತ್ತೆ ಕೃಷ್ಣ ಸತ್ತೋಗಿರ್ಬೇಕು ತಿಳ್ಕೊಂಡು ವಾಪಸ್ ಹೋಗ್ಬಿಟ್ರೆ ಜನರು ಹೋಗಿ. ಇನ್ನೂ ಆಶ್ಚರ್ಯ, ಅಂತ್ಯಕ್ರಿಯೆ ಮಾಡಿ ಹಾಕ್ಬಿಟ್ರಂತೆ. ಅದು ಇದು ಅಲ್ಲ, ಅಂತ್ಯಕ್ರಿಯೆ ಮಾಡಿ ಹಾಕಿದ್ರಂತೆ ಕೃಷ್ಣ ಹೋಗ್ಬಿಟ್ಟ ಅಂತೆ. ಅಂದ್ರೆ ಭ್ರಮೆ ಹ್ಯಾಂಗ್ ಬರುತ್ತೆ ಲೆಕ್ಕ ಹಾಕ್ಬೇಕು. ಸಾಕ್ಷಾತ್ ಭಗವಂತನ ಮೇಲೆ ಇಂಥ ಆರೋಪ. ನಿತ್ಯ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ, ಅವರಿಗಂತ ಮಿಥ್ಯಾಜ್ಞಾನ ಎಲ್ಲ ಹೊರಟೋದ್ರು. ಯುದ್ಧ ನಡೀತಾನೆ ಇದೆ. 21 ದಿವಸ ಫೈಟಿಂಗ್ ಆಯ್ತು. ಅಲ್ಲಿವರೆಗೆ ಕೃಷ್ಣ ಸಮಸಮ ಯುದ್ಧ ನಡೀತಾ ಇದೆ. ಆ ಕೃಷ್ಣ ಜೋರ ಆಗೋಡದನಂತೆ ಜಾಂಬವತ್ತರಿ ಫಜೀತಿ ಆಯ್ತು. ಒದ್ದಾಡಿ ಬಿಡ್ತಾನೆ, ಅಂದ್ಕೋತಾನೆ, ಇಂಥ ಬೆಟ್ಟ ನಾನು ರಾಮದೇವರ ಭಕ್ತ, ರಾಮದೇವರು ನೆನೆಸ್ಕೊಂಡು ಹೊಡಿತೇನೆ ಇವನನ್ನ ಅಂತೇಳಿ ರಾಮದೇವ ನೆನೆಸ್ಕೊಳ್ಳಿ ಶುರು ಮಾಡ್ದ. ರಾಮ ರಾಮ ಅಂತ ನೋಡ್ತಾನೆ, ಕೃಷ್ಣ ರಾಮ ಕಾಣ್ತಿದ್ದಾನೆ. ಕೃಷ್ಣನೇ ರಾಮ, ರಾಮನೇ ಕೃಷ್ಣ, ಇದು ದೇವರ ಲಕ್ಷಣ. ಇದು ಕೃಷ್ಣನೇ ರಾಮ, ರಾಮನೇ ಕೃಷ್ಣ. ಕಂಡವರು ಏನೋ ತೋರಿಸ್ತಾರಲ್ಲ, ಕೃಷ್ಣ ರೂಪ ತೋರಿಸೋದ ಕತೆ ಮುಗಿತೀವ್ರು. ಆ ತಮ್ಮ ಬಾಬಾ ರೂಪ ಬಿಟ್ಟು ಕೃಷ್ಣ ರೂಪ ತೋರಿಸಿ ತೋರಿಸಲು ಸಾಧ್ಯವಾಗೋದಿಲ್ಲ. ಆ ಕ್ಷಣಕ್ಕೆ ರಾಮರೂಪ ನೋಡಿದ ತಕ್ಷಣ ಆಶ್ಚರ್ಯವಾಗೋಯ್ತು. ಆಗ ಅರ್ಥ ಮಾಡ್ಕೋತಾನೆ, ದುಃಖ ಪಡ್ತಾನೆ, ಸಾಕ್ಷಾತ್ ರಾಮ ನೀನೇ ಕೃಷ್ಣ, ಆ ತಪ್ಪಿಟ್ಟು ಯುದ್ಧ ಮಾಡಿಬಿಟ್ಟಿದ್ದಾನೆ ಕ್ಷಮಿಸು ಅಂತ ಹೇಳಿ ತುಂಬಾ ಪ್ರಾರ್ಥನೆ ಮಾಡ್ತಾನೆ. ಅದನ್ನೇನೆ ಪಾಪಕರ್ಮವ ಸಹಿಸುವರೇ ಲಕ್ಷ್ಮೀಪತಿಗೆ ಸಮರಾದ ದಿವಿಜನನು ಈ ಪಯೋಜ ಪವಾಂಡದೊಳಗೆ ಆವಲ್ಲಿ ನಾಕಾಣೆ ಗೋಪ ಗುರುವಿನ ಮರತಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದನೆ ಕರುಣಾ ಸಮುದ್ರ ಹರಿ. ಏನು ಶಿಕ್ಷೆ ಕೊಡಲೇ ಇಲ್ಲ ಜಂಬವಂತನಿಗೆ. ಆಯ್ತು ಜಂಬವಂತ, ನಿನ್ನ ಭಕ್ತಿಯ ಪರೀಕ್ಷೆ ಆಯ್ತು, ಸಾಕು, ಕೃಷ್ಣ ನನ್ನ ಮಗಳು ಮದುವೆ ಆಗುವಂತ ಹೇಳಿ ಮದುವೆ ಮಾಡಿಕೊಟ್ಟಂತೆ ಜಂಬವಂತಾಗ. ಸ್ವೀಕಾರ ಮಾಡ್ತಾನೆ, ಕೃಷ್ಣ ಅಲ್ಲಿಂದ ಹೊರಡ್ತಾ ಆಯ್ತಾನೆ. ಹೊರಡಬೇಕಾದ್ರೆ ಜಾಂಬವಂತ ಕೇಳ್ತಾನೆ, ಜಾಂಬವಂತ ಚಿರಂಜೀವಿ, ಕೃಷ್ಣ ತುಂಬಾ ಹಣ್ಣು ಮುದುಕನಾಗಿ ಬಿಟ್ಟಿದ್ದೇನೆ ನಾನು, ಮೈಯೆಲ್ಲ ಇದ ಹಣ್ಣು ಮುದುಕ ಇಷ್ಟು ಫೈಟಿಂಗ್ ಮಾಡಿದ ಲೆಕ್ಕ ಆಯ್ತು ನೋಡ, ಕೋಳಿ ಹಿಡ್ಕೊಳ್ಳೋ ವಯಸ್ಸಿನೊಳಗೆ ಉಚ್ಚಾಬಟ್ಟೆ ಯುದ್ಧ ಮಾಡಿದ, ನನಗೆ ಸ್ವಲ್ಪ ಬಾಯಿ ಇದಾಗಿಬಿಟ್ಟಿದೆ, ತುಂಬಾ ಸುಸ್ತಾಗಿ ಬಿಡ್ತೇನೆ, ಸ್ವಲ್ಪ ನನಗೆ ತಾರುಣ್ಯ ಕೊಡು ಅಂತ ಕೇಳಿದಿರಂತೆ. ವಯಸ್ಸಾಯಿತು ದೇಹ ಬಿಟ್ಟು ಬಿಡ್ತೇನೆ ಅಂತ ಹೇಳೋದಿಲ್ಲ, ನನ್ನ ತಾರುಣ್ಯ ಕೊಡು ಅಂತ ಕೇಳಿದಿರಂತೆ. ಕೃಷ್ಣ ಆಗ ಆಗಲಿ ಅಂತ ಹೇಳಿ ತನ್ನ ಚಕ್ರದಿಂದ ಅವನ ಎಕ್ಸ್ಟ್ರಾ ಕೊಡಂತೆ ಕಟ್ ಮಾಡಿ ಹಾಕ್ಬಿಟ್ಟಿದ್ದೆಲ್ಲ ಕೂಡ. ಫಸ್ಟ್ ಕೇಸ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಕೃಷ್ಣ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಹಾಕ್ಬಿಡ್ತಾನೆ. ಒಂದೊಂದು ಅಂಗಕ್ಕೇನೆ ಬೋರ್ಡ್ ಹಾಕಿರ್ತಾರಲ್ಲ, ಇಷ್ಟಿಷ್ಟು ಬಾರಿ 25,000 30,000 40,000 ಒಂದೊಂದಕ್ಕೆ ಹಾಕಿರ್ತಾರೆ. ಕೃಷ್ಣ ಎಂಟೇ ಬಾರಿ ಮಾಡ್ತಾನೆ ಲೆಕ್ಕ ಹಾಕಿ. ಇವತ್ತು ಎಲ್ಲರಿಗೂ ಭಗವಂತ ದೇಹ ಕೊಡೋನು ಅವನೇ, ಸಂರಕ್ಷಣೆ ಮಾಡೋನು ಅವನೇನೆ, ಅವನಿಗೆ ತಾರುಣ್ಯವನ್ನು ತಂದು ಕೊಟ್ಟಂತೆ ಜಾಂಬವಂತನಿಗೆ. ಜಾಂಬವಂತನಿಗೆ ಭಗವಂತನ ಮಗಳನ್ನ ಕೊಟ್ಟ, ಈ ಕಡೆಗೆ ತಾರುಣ್ಯವನ್ನು ಪಡೆದ, ಇನ್ನೂ ಜಾಂಬವಂತ ಇದ್ದಾನೆ. ಕೃಷ್ಣ ಅದನ್ನು ತಗೊಂಡು ವಾಪಸ್ ಬರ್ತಾನೆ, ದಾರಿ ಎಲ್ಲರೂ ನೋಡ್ತಿದ್ದಾರೆ, ಕೃಷ್ಣ ಬಂದ್ಬಿಟ್ಟಿದ್ದಾನೆ. ಪರಮಾಶ್ಚರ್ಯವಾಯಿತು, ಪರಮಾನಂದವಾಯಿತು ಜನಗಳಿಗೆಲ್ಲ. ಕೃಷ್ಣ ಸಭೆಯನ್ನು ಸೇರಿಸ್ತ, ಸಭೆ ಸೇರಿಸಿಬಿಟ್ಟು ಎಲ್ಲರ ಮುಂದೆ ತುಂಬಿದ ಸಭೆಯಲ್ಲಿ ಶಮಂತಕ ಬಣ್ಣದ ಮುಂದಿಟ್ಟು ಎಲ್ಲ ಕಥೆಯನ್ನು ಹೇಳಿಬಿಟ್ಟು ನೋಡಿ ಏನಾಗಿದೆ ಅಂತ ಹೇಳಿಸ್ತ. ಹಾಗಂತೆ ಸತ್ರಾಯಿತ ರಾಜ ತನ್ನ ಅಪರಾಧಿ ಅಂತ ಒಪ್ಕೋತಾನೆ, ನಾನು ತಪ್ಪು ಮಾಡಿದೆ, ಗೊತ್ತಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡಬಾರದು ಯಾವಾಗಲೂ ಕೂಡ. ತನ್ನ ಕಳೆದಿದೆ ಹೌದು, ತಮ್ಮ ಸತ್ತೋಗಿದ್ದಾನೆ ಹೌದು, ಕೃಷ್ಣ ಕಳ್ಳ ಅಂತ ಯಾರಂದಿತ್ತು, ಎಲ್ಲ ಯಾವ್ದವರು ಬೈತಾನ ಇದ್ದವನ, ತುಂಬಾ ಅವಮಾನವಾಗುತ್ತೆ ಅವನಿಗೆ, ಅವನು ಪಶ್ಚಾತ್ತಾಪ ಪಡ್ತಾನೆ, ನನ್ನ ಪಾಪ ಪರಿಹಾರ ಮಾಡ್ಕೋತೇನೆ ಕೃಷ್ಣ ಅಂತ ಹೇಳಿ ತಗೊಂಡು ಸತ್ಯಭಾಮಾದೇವಿಯನ್ನ ಕೃಷ್ಣಾರ್ಪಣ ಅಂತ ಮದುವೆ ಮಾಡಿಕೊಡ್ತಾನೆ. ಸಾಕು, ಎರಡನೇ ಮೂರನೇ ಕಲ್ಯಾಣ ಆಯ್ತು ಕೃಷ್ಣನದಾಗಿ. ಸತ್ಯಭಾಮಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಭೂರೂಪ ಅದು, ಮದುವೆ ಆಯಿತು. ಸತ್ರಾಯಿತ ರಾಜ ಮಣಿಯನ್ನು ಕಾಣಿಕೆ ಕೊಟ್ಬಿಡ್ತಾನೆ, ವರದಕ್ಷಿಣೆ ಗುಂಪಿನ ಮಣಿಯನ್ನು ಸೇರಿಸಿಬಿಡ್ತಾನೆ. ಕೃಷ್ಣ ಮಣಿ ನೀನೇ ಇಟ್ಕೋಮಾರ ಆಯ್ತು ವಾಪಸ್ ಕೊಟ್ಬಿಟ್ಟಂತೆ ಕೃಷ್ಣ. ಆ ಮೂಲಕ ತೋರಿಸ್ತಾನೆ, ಮಣಿ ತನಗೆ ಬೇಕು ಅಂತ ಕೇಳಿದ ಕೃಷ್ಣ ಇಸ್ಕೊಂಡ್ಬಿಡ್ತಾ ಇದ್ದ, ನನ್ನ ಮಣಿ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅದ್ರ ಮೊದಲು ಕೇಳಿದ್ದು ನಾಟಕ ಅಂತ ಅರ್ಥ. ಆಮೇಲೆ ಇಸ್ಕೊಂಡ್ಬಿಟ್ಟಿದ್ರೆ ಕೃಷ್ಣ ಇದಕ್ಕೋಸ್ಕರ ಮಾಡಿದ ಅಂತ ಇಂಡೈರೆಕ್ಟ್ಲಿ ಪ್ರೂವ್ ಆಗೋದು. ಕೃಷ್ಣ ತಗೊಳ್ಳಿಲ್ಲ ಮಣಿ ನನಗೆ ಬೇಕಾಗಿಲ್ಲ, ತಾನೇ ಜಗತ್ತಿನ ಮಣಿ, ಅವನಿಗೆ ಆ ಮಣಿ ಬೇಕಾಗಿದ್ದು ಕೃಷ್ಣನಿಗೆ. ಕೃಷ್ಣ ಹೆಸರು ಹೇಳಿದ್ರೆ ಸಾಕು, ಮನುಷ್ಯ ಬದುಕಿ ಹೋಗ್ತಾನೆ ಅಂತ. ಕೃಷ್ಣನಿಗೋಸ್ಕರ ಎಲ್ಲವನ್ನು ನಾವು ಅರ್ಪಣೆ ಮಾಡಬೇಕೆ ಹೊರತು ಅವನಿಗೆ ಯಾವ ಮಣಿಯೂ ಬೇಕಿಲ್ಲ. ಕನ್ಯಾಮಣಿಯನ್ನು ತಗೊಂಡ, ಶಮಂತಕ ಮಣಿಯನ್ನು ವಾಪಸ್ ಕೊಟ್ಟ ಕೃಷ್ಣ. ಅದನ್ನ ತಗೊಂಡು ಸತ್ರಾಯಿತ ರಾಜ ಇಟ್ಕೊಂಡ. ಅಲ್ಲಿ ಕತೆ ಮುಗಿಲಿಲ್ಲ. ಶತಧನ್ವ ಅಂತ ಒಬ್ಬ ಯಾದವ ಇದ್ದ, ಅವನು ಕೃತವರ್ಮ ಅಕ್ರೂರ ಮೂರು ಜನ ಸೇರಿ ಒಂದು ಪ್ಲಾನ್ ಮಾಡಿದ್ರು, ಸ್ಕೆಚ್ ಹಾಕೋದು ಅಂತಾರಲ್ಲ, ಸ್ಕೆಚ್ ಹಾಕಿದ್ರು. ಏನು ಸ್ಕೆಚ್ ಅಂದ್ರೆ, ಸತ್ರಾಯಿತ ರಾಜ ಕೊಂದು ಹಾಕ್ಬಿಡು, ಆತನ ಕೊಂದು ಮಣಿ ತಾವು ಹಾರಿಸ್ಬೇಕು ಅಂತ ತಗೊಂಡ್ರು. ಆತನ ಕೊಂದೇ ಬಿಟ್ರು, ಕೊನೆ ಮಾಡಿದ ಕೇಸ್ ಇದು. ಸತ್ರಾಯಿತರ ಅದನ್ನು ಕೊಂದು ಬಿಟ್ಟು ಆ ಮಣಿನ ಎತ್ಕೊಂಡು ಮೂರು ಜನ ಹೊರಟರು. ಆ ಕೊಂದವರು ಶತಧನ್ವ, ಉಳಿದಿಬ್ಬರು ರಾಟರಾಡಿದವರು, ಕೊಂದವರು ಶತಧನ್ವ. ಆಕ್ಚುಲಿ ಶತಧನ್ವ ಮಣಿ ತಗೊಂಡು ಬರ್ತಾನೆ ಅವರಿಬ್ಬರ ಹತ್ರ, ನಿಮ್ಮ ಮಾತು ಕೇಳಿ ಕೊಂದೆ ನಾನು, ನನ್ನ ಕಾಪಾಡಿ ಅಂತ ಅವ್ರು ಹೇಳಿದರು. ಕೃಷ್ಣನೇ ಅದನ್ನು ಹಾಕೊಳ್ಳೋಕೆ ಇಷ್ಟಪಡೋದಿಲ್ಲ, ಅವು ನಿನ್ನ ಹಣೆ ಬಾರ ಎಲ್ಲಾರು ಹೋಗು ಅಂತ ಹೇಳಿಬಿಟ್ಟು ಮೊದಲು ಹೇಳಿದ್ರು. ಆಮೇಲೆ ಕೈ ಬಿಟ್ಬಿಟ್ರು ಅವನನ್ನ. ಅವನೇನು ಮಾಡ್ದ, ನನಗೆ ಹಣೆವಾರ ಹೀಗಾಯ್ತಲ್ಲ ಅಂತ ಹೇಳಿ ಮಣಿಯನ್ನ ಅಕ್ರೂರನ ಕೈಯಲ್ಲಿ ಕೊಟ್ಬಿಟ್ಟು ಓಡೋಗ್ಬಿಟ್ಟ ಅಲ್ಲಿಂದ. ಸತ್ಯಭಾಮಾದೇವಿ ಲೋಕದೃಷ್ಟಿಯಲ್ಲಿ ಕೃಷ್ಣನ ಮುಂದೆ ಹೇಳ್ಕೊಂಡಂತೆ, ಕೃಷ್ಣ ತಕ್ಷಣ ತಾನು ಬಲರಾಮ ಜೊತೆಗೆ ಇಬ್ಬರು ಹೋಗ್ತಾ ಇದ್ದಾರೆ, ಇಬ್ಬರು ಕುದುರೆಯನ್ನೇನು ಹೋಗ್ತಾರೆ. ಶತಧನ್ವ ಕುದುರೆ ಮೇಲೆ ಕುದೊಂಡೋಗಿದ್ದಂತೆ, ಕೃಷ್ಣ ಬಲ ಇಬ್ಬರು ಕುದುರೆ ಮೇಲೆ ಹೋಗ್ತಾರೆ. ಅವನು ಬಹಳ ವೇಗದ ಕುದುರೆ ಹತ್ತಿರ್ತಾನೋ, ದಿವಸಕ್ಕೆ ಒಂದು 100 ಯೋಜನೆ ಹೋಗುವಂತ ಕುದುರೆ ಒಂದು ಫಾಸ್ಟ್ ಆಗಿ ಹೋಗ್ತಾನೆ. ಕೃಷ್ಣ ಬಲರಾಮ ಇಬ್ಬರು ಹೋಗ್ತಾರೆ, ಆದ್ರೆ ಕೃಷ್ಣ ಮುಂದೆ ಹೋಗ್ಬಿಡ್ತಾನೆ, ಬಲರಾಮ ಹಿಂದುಳಿದು ಬಿಡ್ತಾನೆ. ಕೃಷ್ಣ ಬಲರಾಮ ಇಬ್ಬರು ಒಂದೇ ಅಲ್ಲ, ಅವರ ನಿದರ್ಶನ. ಕೃಷ್ಣ ನಾರಾಯಣ, ಬಲರಾಮನೇ ನಾರಾಯಣನಲ್ಲ, ಒಂದೇ ಸ್ಪೀಡ್ ಇರಬೇಕಾಯ್ತು ಇಬ್ಬರದು ಕೂಡ. ಕೃಷ್ಣ ಬಾರಿ ಬಂದು ಹೋದ, ಅಲ್ಲಿ ನೋಡಿದಾಗ ಶತಧನ್ವ ಕುದುರೆ ಮೇಲೆ ಹೋಗ್ತಿದ್ದಾನೆ, ಕುದುರೆ ಸತ್ತೋಯ್ತು, ಏಕಪ್ರಕಾರ ಓಡಿತ್ತಲ್ಲ, ಸತ್ತು ಬಿತ್ತು ಕೆಳಗೆ, ಸುಸ್ತಾಯ್ಬಿಟ್ಟು ಸತ್ತೋಯ್ತು. ಅವನು ಓಡಕ್ಕೆ ಶುರು ಮಾಡಿದ, ಕೃಷ್ಣ ತಾನು ಹೇಳಿದ, ತಾನು ಓಡಕ್ಕೆ ಶುರು ಮಾಡಿದ. ಶತ್ರುಗಳನ್ನು ಅವರು ಮಾಧ್ಯಮದಲ್ಲೇ ಎದುರಿಸ್ಬೇಕು, ನಾನು ಕುದುರೆ ಬಗ್ಗೆ ಹೋಗಲಿಲ್ಲ, ತಾನು ಓಡ್ಕೋತಾನೆ ಹೋದ. ಅವನು ಹಿಡಿದ, ಹೊಡೆದ, ಅವನು ಸತ್ಯ ಹೋದ ಶತ್ರುಧನ್ವ. ಅಲ್ಲಿ ಬಳಿ ಇರಲೇ ಇಲ್ಲ, ಅಟ್ಟದ ಬಲರಾದರೂ ಓಡ್ಕೋತಾ ಅವರು ಬಂದರು ಅಲ್ಲಿಗೆ. ಕೃಷ್ಣ ಹೇಳಿದ, ವೃಥಾ ಹತಃ ಶತಧನು ಮಣಿರತ್ನ ನೈವೇದ್ಯತೆ, ಅಣ್ಣ ಶತನು ಕೊಂದಾಕಿದ್ದೇ, ಮಣಿ ಇಲ್ಲ ಅಂತ ಹೇಳಿದ ಕೃಷ್ಣ. ತಕ್ಷಣ ಬಲರಾಮದೇವರು ಏನಾಯ್ತಂತೆ, ಪ್ರಾರಬ್ಧ ಹೇಗೆ ಕಾಡುತ್ತೆ ಲೆಕ್ಕ ಹಾಕ್ಬೇಕು, ಕೃಷ್ಣ ಮೊದಲೇ ಬಂದ, ಅವನು ಕೊಂದ, ಮಣಿ ಜೇಬಿಗೆ ಹಾಕಿದ್ರು ಗೊತ್ತ ತಿಳ್ಕೊಬಿಟ್ಟ. ಮಣಿ ಇಲ್ಲ ಅಂತ ಕೃಷ್ಣ ಹೇಳಿ, ಜನ ಸ್ವಭಾವ ತಾನು ಹಾಗೆ ಮಾಡು, ಜನಗಳ ಸ್ವಭಾವ ಕೃಷ್ಣ ಮೇಲೆ ಹಾಕಿಬಿಡ್ತಾರೆ ಬಲರಾಮದೇವರು. ಕೃಷ್ಣ ನೀನು ಸುಳ್ಳು ಹೇಳ್ತಿ, ಮಣಿ ತಿರ್ಬೇಕು ಅವನ ಹತ್ರ, ಇಲ್ಲ ಅಂತ ಹೇಳಿ. ಇಲ್ಲ ಅಕ್ರೂರ ನಮಗೆಲ್ಲ ಗೊತ್ತಿದೆ, ಕೃಷ್ಣ ಮಾತ್ರ ನಮ್ಮಲ್ಲಿಲ್ಲ, ಕೃಷ್ಣನೇ ಮೋಹ ಹೊಂದಿದ ಅಂತ ತಿಳ್ಕೊಂಡ್ಬಿಟ್ಟಿರ್ತ. ಅದಕ್ಕೇನೆ ಅನ್ಯೇ ಭಾಗವತೇಪಿ ಚಿನ್ನ ಧರ್ಮ ಕ್ವಚಿತ್ ಕ್ವಚಿತ್ ಆಚಾರ್ಯ ಹೇಳ್ತಾರೆ. ಶಮಂತಕಾರ್ಥೇ ರಾಮೋಪಿ ಕೃಷ್ಣಶ್ಚ ವಿಮಣ ಅಭೂತ್ ಅಂತ ಹೇಳ್ತಾರೆ. ಶಮಂತ ಕೋಣೆಯ ಪ್ರಸಂಗದಲ್ಲಿ ಬಲರಾಮದೇವರು ಕೂಡ ಕೃಷ್ಣನ್ ತಪ್ಪು ತಿಳ್ಕೊಂಡು ಬಿಟ್ರು ಅಂತ ಹೇಳಿ, ಕೃಷ್ಣ ನನ್ನ ಜೊತೆ ಬರೋದಿಲ್ಲ, ನಾನು ಬೇರೆಯವರಿಗೆ ಹೋಗ್ತಿರೋದು, ವಿನಯ ದೇಶಕ್ಕೆ ಹೋಗಿಬಿಟ್ಟು 4 ವರ್ಷ ಇದ್ರಂತಲ್ಲಿ ಕೃಷ್ಣನ್ ಜೊತೆ ಜಗಳ ಕೊಂಡು ಹೋಗ್ಬಿಡ್ತಾರೆ, ಕೃಷ್ಣನ ಮುಖ ನೋಡೋದಿಲ್ಲ ನಾನು ಅಂತ ಹೇಳಿಬಿಟ್ಟು. ಏನಾಯ್ತು ಗೊತ್ತಾದ್ರಿಂದ ದುರ್ಯೋಧನ ಒಂದು ಅವ್ರ ಕಾರಣ ಹೇಳ್ಕೊತಾರೆ, ಕೃಷ್ಣನ್ ಬಿಟ್ಟರೆ ಕಲಿ ಹತ್ರ ಬರ್ತಾರೆ ಅಂತ ಅರ್ಥ. ಕೃಷ್ಣನ್ ಬಿಟ್ಟ ಕಲಿ ಹತ್ರ ಬರ್ತಾನೆ, 4 ವರ್ಷ ನಿಂತು ಗದಾ ಇದ್ದ ಕಲಿತಾನೆ, ಅವ್ರ ಕೈಲಿ ಭಾಷೆ ತಗೋತಾರೆ, ಸುಭದ್ರನ ಕೊಟ್ಟು ಮದುವೆ ಮಾಡಬೇಕು ಅಂತ ಭಾಷೆ ತಗೊಂಡು ಹೊರಟು ಹೋಗ್ಬಿಡ್ತಾರೆ. ಕೃಷ್ಣನ್ ಬಿಟ್ಟಕ್ಕಾದ ಅನಾಹುತ ಇದೆ. ಆಮೇಲೆ ಅವರಿಗೆ ಎಚ್ಚರ ಬಂತಂತೆ, ಎಂಥ ತಪ್ಪು ಮಾಡದಿಂದ ಬರ್ತಾರೆ. ಕೃಷ್ಣ ಮತ್ತೆ ಸಭೆ ಸೇರಿಸ್ತಾನೆ, ಸತ್ರಾಯಿತರಾಜನ ಆರೋಪ ಸುಳ್ಳು ಅಂತ ಅವಾಗ ತೋರಿಸಿದ್ದ, ಈಗೇನ್ ಮಾಡಿದನಂತೆ, ಬದರಾಮದೇವರ ಆರೋಪ ಸುಳ್ಳು ಅಂತ ಸಭೆಯಲ್ಲಿ ಕರೆದು, ಅಕ್ರೂರ ಬಾ ಇಲ್ಲಿ ತೊಯ್ಯಾಸ್ತೇ ಮಣಿಗಿ, ಮಣಿ ನಿನ್ನ ಹತ್ರ ಇದೆ ತಂದು ತೋರಿಸು ಅಂತ ಹೇಳಿದರಂತೆ. ಎಲ್ಲ ತಂದಿಡ್ತಾರೆ ಮಣಿನ. ಬದರಾಮದೇವರಿಗೆ ಗೊತ್ತಾಯ್ತು ಕೃಷ್ಣ ತಗೊಂಡಿಲ್ಲ, ಇದು ತನ್ನ ತಪ್ಪು ತಿಳುವಳಿಕೆ ಅಂತ ಹೇಳಿ ಬಲರಾಮದೇವರು ಕ್ಷಮೆ ಕೇಳ್ತಾರೆ. ಅಕ್ರೂರ ಮಣಿಯನ್ನು ತೋರಿಸ್ತಾರೆ. ಕೃಷ್ಣ ಏನ್ ಮಾಡಿದನಂತೆ, ಮಣಿ ಆಗಲೂ ತಗೊಳ್ಳೋದಿಲ್ಲ ಕೃಷ್ಣ, ತಾನು ಅಕ್ರೂರ ನಿನ್ನಲ್ಲೇ ಇರಲಿ ಅಂತ ಹೇಳ್ಬಿಟ್ಟು, ನಿನ್ನಲ್ಲೇ ಇರಲಿ ಮಣಿ. ಯಾತಕ್ಕೆಂದ್ರೆ ದಾನ ಶೂರ, ನೀನು ಪ್ರತಿನಿತ್ಯ ಅಷ್ಟನ್ನೂ ದಾನ ಮಾಡ್ತಿದ್ದಂತ ಅಕ್ರೂರ, ನಿಮ್ಮ ತೋರಿಸಿದ್ರೆ ಭಾರಿ ಒಳ್ಳೇದು ಅಂತ ಕೃಷ್ಣ ಕೊಟ್ಟುಬಿಟ್ಟಂತದ್ರ. ನಮಗೆ ತೋರಿಸ್ತಾನೆ, ನೀವು ಖರ್ಚು ಮಾಡೋ ಯೋಗ್ಯತೆ ನಿಮಗಿದ್ರೆ ನೀವು ಐಶ್ವರ್ಯವನ್ನು ಕೊಡ್ತಾನೆ, ಇಲ್ಲದ್ರೂ ಕೊಡೋದಿಲ್ಲ. ಇವತ್ತು ಖರ್ಚು ಮಾಡಿದರೆ ಮಾತ್ರ ಸರ್ಕಾರ ಗ್ರಾಂಟ್ ಕೊಡುತ್ತಲ್ಲ, ಭಗವಂತ ಸದ್ವಿನಿಯೋಗ ಮಾಡಿ ಮಾತ್ರ ಸಂಪತ್ತು ಕೊಡ್ತಾನೆ, ಕೂಡಿಟ್ಟರೆ ಕೊಡೋದಿಲ್ಲ. ಇದಕ್ಕೆ ನಿದರ್ಶನ ಇದೆ. ಅಕ್ರೂರ ಕೊನೆ ಮನೆ ತಾನೇ ಇಟ್ಕೊಂಡ, ಕೃಷ್ಣ ಅದ್ರ ಮುಟ್ಲಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಹಾಕ್ಕೊಂಡ್ರು. ಕೃಷ್ಣ ಕೇಳಿದನಂತೆ ನಾರದರನ್ನ, ನಾರದರೇ ಸುಮ್ ಸುಮ್ಮನೆ ಅಪವಾದ ಬಂತ ನನಗೆ ಯಾತಕ್ಕೆ ಬಂತು ಅಂತ ಕೇಳಿದನಂತೆ. ನಾನು ಮಣಿನ ಕತ್ತಿಲ್ಲ, ಸತ್ರಾಯತರಾಜ ಕಳ್ಳ ಅಂದ, ನನ್ನ ಅಣ್ಣ ಕಳ್ಳ ಅಂದ, ಯಾತಕ್ಕೆ ಅಂತ ಕೃಷ್ಣಕ್ಕೆ ಕೃಷ್ಣ ಸರ್ವಜ್ಞ ಲೋಕದೃಷ್ಟಿಯಲ್ಲಿ ಕೇಳ್ತಾನೆ. ಅವ್ರು ಹೇಳಿದಂತೆ, ಕೃಷ್ಣ ಒಂದು ದಿವಸ ನೀನು ಪಾತ್ರಪದ ಶುಕ್ಲ ಚತುರ್ಥಿ ಚಂದ್ರನ ನೋಡಿದ್ದಕ್ಕೆ ಹೇಗಾಗಿದೆ ಅಂತ ಹೇಳಿದ್ರು. ಕೃಷ್ಣನಿಗೆ ಕೃಷ್ಣ ಸಾಕ್ಷಾತ್ ಪೂರ್ಣ ಚಂದ್ರ, ಅಂತ ಚಂದ್ರ ಜಗತ್ನಲ್ಲಿ ಯಾರೂ ಇಲ್ಲ. ಸ್ಮರೇತ ಯಾಮಿನೀನಾಥ ಸಹಸ್ರಾವಿತ ಕಾಂತಿಮತ್ ಭವತಾ ಪಾಪರೋ ದಿತ್ಯಂ ಶ್ರೀಪತೇರ್ ಮುಖ ಪಂಕಜಂ. ಕೃಷ್ಣಚಂದ್ರ ರಾಮಚಂದ್ರ ಇಲ್ಲಿ ಹೆಸರಿಗೆ ಕೃಷ್ಣ ನೋಡಿದ್ದಕ್ಕೋಸ್ಕರ ಅಂತ ನಾಟಕ ಮಾಡ್ತಾ ಇದ್ದಾನೆ. ಆ ಮೂಲಕ ತಾನು ಜಗತ್ತಿಗೆ ಧರ್ಮವನ್ನು ತೋರಿಸ್ತಾ ಇದ್ದಾನೆ. ಪಾತ್ರಪದ ಶುಕ್ಲ ಚತುರ್ಥಿ ಎಂದು ನೋಡಿದರೆ ಅಪಕೀರ್ತಿ ಬರುತ್ತೆ, ಮಾಡದೇ ಇದ್ದ ತಪ್ಪು ಅವನ ಮೇಲೆ ಬರುತ್ತೆ. ಎಷ್ಟೋ ದಿನ ಬಂದಿರ್ತಾರೆ, ನಾವು ಮಾಡೆಯಲ್ಲ ಅಪವಾದ ಬಂದಿದೆ ಅಂತ ಹೇಳ್ತಾರೆ. ಚಂದ್ರ ನೋಡಿದ್ದಕ್ಕಾದ ಅನಾಹುತ ಅದು. ಪರಿಹಾರ ಹೇಗೆ ಅಂತ ಕೇಳಿದ್ರೆ ನೋಡಬಾರದು, ಎರಡು ಪರಿಹಾರ ಅದಕ್ಕೆ. ಒಂದು ಪರಿಹಾರ ಏನು ಅಂದ್ರೆ, ಯಾರು ಪಾಳ್ಯ ಬೆದಗಿ ತದಗಿ ಮತ್ತು 3 ದಿವಸ ಇದೆ, ಆ 3 ದಿವಸ ಚಂದ್ರನ ನೋಡಿದ್ರೆ, ಇವ ಚಂದ್ರ ನೋಡಿದ್ರೆ ದೋಷ ಇಲ್ಲ, ಮೊದಲನೇ ಮೊದಲ 3 ದಿವಸ ಚಂದ್ರನ ನೋಡಿದವರು, 1 ದಿವಸ ನೋಡಿದ್ರು ಸಾಕು 3 ದಿವಸದಲ್ಲಿ, ಅವರು ಚತುರ್ಥಿ ಚಂದ್ರ ನೋಡಿದ್ರೆ ದೋಷ ಇಲ್ಲ. ಇನ್ನೊಂದು ಪರಿಹಾರ ಅಂದ್ರೆ, ಕೃಷ್ಣನ ಕಥೆ ಕೇಳಿದ್ರೆ ಪರಿಹಾರವಾಗ್ತದೆ. ಸಿಂಹ ಪ್ರಸೇನ ಅವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವ ಹೇಷ ಶಮಂತಕ. ಈ ಶ್ಲೋಕ ಹೇಳಿಕೊಂಡು ಕೃಷ್ಣನ ಸ್ಮರಣೆ ಮಾಡಿಬಿಟ್ರೆ ಹೋಗುತ್ತೆ. ನಮಗೆ ಅರ್ಥ ಆಗ್ಬೇಕಿದು, ಕೃಷ್ಣನ ಸ್ಮರಣೆ ಮಾಡಿದರೆ ಪಾಪ ಹೋಗೋದಾದ್ರೆ ಕೃಷ್ಣನಿಗೆ ದೋಷ ಬಂತ ಇಲ್ಲೇ ಇಲ್ಲ, ಬಂದು ಕೈವತ್ತೆ ಸಿದ್ಧ. ಕೃಷ್ಣನಿಗೆ ದೋಷದ ಹೆಸರಿಂದ ನಮಗೆ ಶಿಕ್ಷಣ ಮಾಡಿ ಕೃಷ್ಣ ಹಾಗೆ ಮಾಡಿದ್ದಾನೆ. ಇದು ಗಣೇಶನ ಶವಂತ ಗೋಪಾಖ್ಯಾನ ಇವತ್ತು ಕೇಳಬೇಕು ಅಂತ ನಿಯಮ ಇದು. ಅಕಸ್ಮಾತ್ ಕೇಳಿದ್ರೆ, ಕೃಷ್ಣ ಚಂದ್ರನ ಕಂಡಿದ್ರೆ ಶವಂತ ಗೋಪಾಖ್ಯಾನ ಕೇಳೋದೇ ಪರಿಹಾರ. ಈಗೇನೆ ಕಾಣದಲ್ಲಿ ಬಿಟ್ಟು ಉಳಿದೋಗಿರುತ್ತೆ, ಹೋಗೋತ್ತಿ ಇಷ್ಟೊತ್ತಿಗೆ ಚಂದ್ರ ಇರೋದಿಲ್ಲ, ಹೊರಟೋಗಿರುತ್ತೆ ಇಷ್ಟೊತ್ತಿಗೆ. ಅಕಸ್ಮಾತ್ ಕೇಳಿಬಿಟ್ಟಿದ್ರೆ ಮುಂದೆ ಎಂದಾದ್ರೆ ಕಂಡ್ರು ಅಡ್ವಾನ್ಸ್ ಬುಕ್ಕಿಂಗ್ ಆದಾಗ ಆಗಿರುತ್ತೆ, ಯೋಚನೆ ಇಲ್ಲ. ಅಕಸ್ಮಾತ್ ಎಂದ ಅವತ್ತು ಚವತ್ತ ಮಾಡಿ ಕೇಳೋ ಇರುತ್ತೆ ನಿಮಗೆ ಗೊತ್ತಿಲ್ಲ. ಆದ್ರಿಂದ ಪ್ರಾಚೀನ ಚೀರ್ಣ ಪುಣ್ಯ ಉದ್ದೋಚ್ಚಯ ಚತುರತ ಆಚಾರತ ಚಾರುತ್ತಿದ್ದಾನೆ ಇದ್ದಾಗೆ ಮೊದಲೇ ಅಡ್ವಾನ್ಸ್ ಕಟ್ಟಿದಾಗಿರುತ್ತೆ, ಯೋಚನೆ ಮಾಡೋ ಕಾರಣ ಇಲ್ಲ. ಮತ್ತೆ ಹೇಳ್ತಾರೆ, ಗಣೇಶನ ವೈಭವ ಬಹಳ ಅಪರೂರ್ವವಾದದ್ದು. ಆತನ ಮುಖ ನೋಡಿ, ದೊಡ್ಡ ಮುಖ ಇದೆ, ದೊಡ್ಡ ತಲೆ ಇದೆ, ಆನೆ ಮುಖ. ದೊಡ್ಡ ತಲೆ ಅಂದ್ರೆ ಜ್ಞಾನ ಜಾಸ್ತಿ ಇರಲಿ ಅಂತ ಅರ್ಥ. ಅವ್ರ ತಲೆ ಭಾರಿ ದೊಡ್ಡದು ಅಂತ ಹೇಳ್ತಾರೆ, ಭಾರಿ ಬುದ್ಧಿವಂತರ ಕಂಡ್ರೆ ತಲೆ ಭಾರಿದ ಸೈಜ್ ದೊಡ್ಡದು ಅಂತ ಅರ್ಥ ಅಲ್ಲ, ಅದಕ್ಕೆ ಭಾರಿ ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಗಣೇಶನ ತಲೆ ಜ್ಞಾನಿಯ ಸಂಕೇತ, ಮನುಷ್ಯ ಹೇಗಿರಬೇಕು ಅಂದ್ರೆ ಜ್ಞಾನಿಯಾಗಿರಬೇಕು ಅಂತ ಮೊದಲನೇ ಅರ್ಥ. ದೊಡ್ಡ ಕಿವಿ, ಗಣೇಶನ ಕಿವಿಗಳು ಭಾರಿ ದೊಡ್ಡ, ಆನೆ ಕಿವಿ ಅಂತಾನೆ ಹೆಸರು ದೊಡ್ಡ ಕಿವಿಗಳು. ದೊಡ್ಡ ಕಿವಿ ಅಂದ್ರೆ ಏನರ್ಥ, ದೊಡ್ಡ ತಲೆ ಇತ್ತು, ತುಂಬಾ ಜ್ಞಾನ ಇರಬೇಕಾದ್ರೆ ಹೆಚ್ಚು ಶ್ರವಣ ಮಾಡಬೇಕು ಅಂತ ಅರ್ಥ. ಹರಿಕಥಾ ಶ್ರವಣ ಮಾಡೋ ನಿರಂತರ, ದೊಡ್ಡ ಕಿವಿಗಳಿಂದ ಕೇಳೋದು ಅಂದ್ರೆ ಒಂದೇ ಬಹಳ ಶಾಸ್ತ್ರ ಕೇಳಬೇಕು. ಆಚಾರ್ಯ ಹೇಳ್ತಾರೆ, ದೇನಶ್ಚಾತ್ ಸುಬಹು ಶ್ರುತಃ, ನಾವೆಷ್ಟು ಕೇಳ್ತೇವೋ ಅಷ್ಟು ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲೂ ಅಷ್ಟೇ ತುಂಬಾ ಜನ ಪ್ರವಚನ ಕೇಳಿ ಕೇಳಿ ಪಾಠ್ಯಾಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವೂರಲ್ಲಿ ಹೇಳ್ತಾರೆ ಈ ಹೊಸ ಡಾಕ್ಟರ್ಗಿಂತ ಹಳೆ ಪೇಷಂಟ್ ಬೆಟರ್ ಅಂತ ಹೇಳ್ತಿರ್ತಾರೆ. ಎಷ್ಟು ಸಲ ಹೊಸ ಉಪನ್ಯಾಸ ಶುರು ಮಾಡಿದವರಿಗಿಂತ ಪ್ರವಚನ ಕೇಳಿ ಅಭ್ಯಾಸ ಇರುತ್ತಲ್ಲ, ಎಷ್ಟು ಆಚಾರ್ಯ ಬದಿ ಜೇವಿಸ್ಬಿಡ್ತಾರೆ ಅವರು, ಆಚಾರ್ಯ ತಪ್ಪು ಹೇಳ್ತೇನೆ ನೀವು ಅಂತೇಳಿ ಗಾಬರಿ ಎದುರಿಸ್ಬಿಡ್ತಾರೆ. ಆದ್ರಿಂದ ಶ್ರವಣದಿಂದ ಒಳ್ಳೆ ಜ್ಞಾನ ಬರುತ್ತಾದ್ರಿಂದ ಹರಿಕಥಾ ಶ್ರವಣ ಮಾಡೋ ನಿರಂತರ. ಎರಡು ಕಿವಿಯಿಂದ ಮತ್ತೆ ದೇವರು ಒಂದೇ ಬಾಯಿ ಕೊಡ್ತಾನೆ, ಕಿವಿ ಎರಡು ಕೊಡ್ತಾನೆ. ಕಡಿಮೆ ಮಾತಾಡು ಹೆಚ್ಚು ಕೇಳು ಅಂತ ಅರ್ಥ. ಹೆಚ್ಚು ಕೇಳು ಕಡಿಮೆ ಮಾತಾಡು. ಕಿವಿ ದೊಡ್ಡದಾಗಿರಲಿ, ಬಾಯಿ ಮುಚ್ಚಲಕ್ಕೆ ಬರುತ್ತೆ, ಕಿವಿ ಮುಚ್ಚಲಕ್ಕೆ ಬರೋದಿಲ್ಲ. ನಾವು ಮುಚ್ಚಿಕೊತ್ತೆ ವಿಚಾರ ಬೇರೆ, ಆದ್ರೆ ಕಿವಿ ಬಾಗಿಲು ಮಾಡಿಲ್ಲ ಭಗವಂತ. ಯಾವಾಗಲೂ ಕೇಳ್ತಿರಲಿ ಹರಿಕಥೆ ಅಂತ ಪರಮಾತ್ಮ ಸೌಂಡ್ ಹಾಗೆ ಇಟ್ಟಿದ್ದಾನೆ. ಬಾಯಿ ಮಾತ್ರ ತೆಗೆದ್ರೆ ಮಾತ್ರ ಬರಬೇಕು, ತಿನ್ನಕ್ಕೂ ತೆಗಿಬೇಕು, ಮಾತಾಡಲಿಕ್ಕೂ ತೆಗಿಬೇಕು. ಕಿವಿ ಹಾಗಲ್ಲ, ಕೇಳೋದು ಯಾವಾಗಲೂ ಕೇಳು, ಪ್ರಸಂಗ ಬಂದಾಗ ಮಾತ್ರ ಮಾತಾಡು ಅಂತ ಅರ್ಥ. ಗಣೇಶನ ಕಣ್ಣು ಚಿಕ್ಕ ಕಣ್ಣು, ಗಣೇಶನ ಕಣ್ಣು ನೋಡಿ ಆನೆ ಕಣ್ಣು ಭಾರಿ ಚಿಕ್ಕದು, ನಿದ್ದೆ ಮಾಡದೆ ಕಾಣುತ್ತೆ ನೋಡಿಬಿಟ್ರೆ ಅದನ್ನು. ಅದಕ್ಕೆ ಹೇಳ್ತಾರೆ ಚಿಕ್ಕ ಕಣ್ಣು ಯಾವಾಗ ಇರುತ್ತೆ ಗೊತ್ತಾ, ಧ್ಯಾನ ಮಾಡಿದಾಗ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಮನುಷ್ಯ. ಪೂರ್ತಿ ಮುಚ್ಕೋಬಾರದು, ಪೂರ್ತಿ ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ, ಪೂರ್ತಿ ತೆಗೆದ್ರೆ ದೇವರು ಕಾಣೋದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಎಷ್ಟಿರಬೇಕು ಅಂದ್ರೆ ಮೂಗಿನ ತುದಿ ನೋಡ್ಕೊಂಡು ಮುಚ್ಕೋಬೇಕಂತ ಅಷ್ಟೇ. ಅವಾಗ ಒಳ್ಳೆ ಧ್ಯಾನ ಮಾಡಕ್ ಬರುತ್ತೆ. ಗಣೇಶ ಕಣ್ಣು ಚಿಕ್ಕದ್ ಮುಚ್ಕೊಂಡಿದ್ದಾರೆ ಅಂದ್ರೆ ಓದಿ ಚೆನ್ನಾಗಿ ಕೇಳಿ ಧ್ಯಾನ ಮಾಡಿ ಮನನ ಮಾಡಿ ಅಂತ ಗಣೇಶ ಹೇಳ್ತಾನೆ. ಆಮೇಲೆ ಗಣೇಶನ ಚಿತ್ರ ನಾಲ್ಕು ಕೈಗಳು, ತುಂಬಾ ಕೆಲಸ ಮಾಡೋರಿಗೆ ಅವ್ರು ನಾಲ್ಕು ಕೈಯವರು ಅಂತ ಕರೀತಾರೆ. ಅವ್ರು ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ, ತುಂಬಾ ಮಾಡ್ತಾರೆ, ನಾಲ್ಕು ಕೈಯವರು ಕೆಲಸನೇ ಮಾಡೋದಿಲ್ಲ. ಅವ್ರ ಕೈಯೇ ಇಲ್ಲ ಅಂತ ಕರೆದ್ರೂ ತಪ್ಪಲ್ಲ, ದೇವತೆಗಳ ನಾಲ್ಕು ಕೈಯಿಂದ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಅಂತ ಅರ್ಥ. ಅದರಲ್ಲಿ ಒಂದರಲ್ಲಿ ಮಹೇಶ್ ಏನ್ ಮಾಡಿದ್ದಾನೆ ಗೊತ್ತೇನು, ಬೋಧಕ ಹೇಳ್ಕೊಂಡಿದ್ದಾನೆ ಪಾಶ ದಂತ ಅಂಕುಶ ಅಭಯ. ನಾಲ್ಕು ಕೈ ಗಣೇಶನಿಗೆ, ಒಂದು ಕೈಯಲ್ಲಿ ಪಾಶ, ಒಂದು ಕೈಯಲ್ಲಿ ಅಂಕುಶ, ಒಂದು ಕೈಯಲ್ಲಿ ದಂತ, ಒಂದು ಕೈಯಲ್ಲಿ ಅಭಯ ಹಸ್ತ, ನಾಲ್ಕನ್ನು ಇಟ್ಕೊಂಡಿದ್ದಾನೆ. ಗಣೇಶನ ಮೈ ಕೆಂಪಣ್ಣ, ಎಂತೆಂತ ಗಣೇಶನ ಮಣೆ ಹಾಕ್ಬಿಡ್ತಾರೆ ಅಂಗಡಿಯಲ್ಲಿ, ಅವೆಲ್ಲ ತಗೊಳ್ಬಾರ್ದು. ರಕ್ತಾಂಬರೋ ರಕ್ತತನೋ ರಕ್ತ ಮಾಲ್ಯಾನು ಲೇಪನಃ ಮುಹೋದರ ಗಜಮುಖ ಪಾಶದಂತಾಂಕುಶಾಭಯೇ ಬಿಭ್ರಧ್ಯೇಯೋ ವಿಘ್ನಹರ ಕಾಮದಸ್ತ್ವರಯಾಹ್ಯಯಂ. ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಗಣೇಶನ ಬಗ್ಗೆ ಮಂತ್ರವನ್ನು ಹೇಳ್ತಾರೆ. ರಕ್ತಾಂಬರ ಕೆಂಪು ಬಟ್ಟೆ, ಕೆಂಪು ಬಣ್ಣ, ಕೆಂಪು ಹೂವು, ಕೆಂಪು ಹಾರ, ಎಲ್ಲ ಕೆಂಪು ಪ್ರಿಯ ಅಂತ ಗಣೇಶನಿಗೆ. ಗಣೇಶನಿಗೆ ಯಾಕೆ ಕೆಂಪುರಿಯ ಅಂದ್ರೆ ಅದು ಹುಟ್ಟಿದ್ದು ಮಣ್ಣಿನಿಂದ, ಮಣ್ಣು ರಜೋಗುಣದ ಸಂಕೇತ, ಅದು ಕೆಂಪಿರುತ್ತೆ, ಅದಕ್ಕೆ ಗಣೇಶ ಕೆಂಪಾಗಿದ್ದಾನೆ. ಅದಕ್ಕೆ ಬೇರೆ ಬೇರೆ ಕಾಲ ಬಣ್ಣದ ಗಣೇಶ ಅಂತ ತಗೊಂಡ್ರೆ ಅದು ನಿಜವಾದ ಗಣೇಶ ಅಲ್ಲ ಅಂತ. ಕೆಂಪು ಹತ್ರನೇ ಇರಬೇಕು, ಶಿಲ್ಪಿಗಳಿಗೆ ಗೊತ್ತಿರಬೇಕು ಅದೆಲ್ಲ ಕೂಡ, ಮಾಡೋರಿಗೆ ಗೊತ್ತಿದ್ರೆ ಅರ್ಥ ಆಗುತ್ತೆ, ಅದು ತರೋರಿಗಾದ್ರೂ ಗೊತ್ತಿದ್ರೆ ಅರ್ಥ ಆಗುತ್ತೆ. ಇವತ್ತು ಕೆಂಪು ಮೈ, ಕೆಂಪು ವಸ್ತ್ರ, ಕೆಂಪು ಪ್ರತಿಯೊಂದು ಕೆಂಪು ಶ್ರೀಗಂಧ ಗಣೇಶನ ಮೈಗೆ ರಕ್ತ ಗಂಧಾನುಲೇಪಿತ ಅಂತ ಜಗನ್ನಾಥಾಸ್ ಹೇಳ್ಬೇಕಾದ್ರೆ ಕೆಂಪು ಶ್ರೀಗಂಧವನ್ನ ಗಣೇಶ ವೈಗಚ್ಚಿಕೊಂಡಿದ್ದಾನೆ. ಇದು ಗಣೇಶನ ಚಿತ್ರ. ಇದು ಮುಂದೆ ಪಾಶ ಇಟ್ಕೊಂಡಿದ್ದಾನೆ, ಅಂಕುಶ ಇಟ್ಕೊಂಡಿದ್ದಾನೆ. ಆನೆಗೆ ಅಂಕುಶ ಬೇಕು, ಆನೆಯ ತಲೆ ಇದೆ, ವಿಚಾರ ಬೇಕಾದಷ್ಟು ಮಾಡಿ, ಬಟ್ ಅಂಕುಶ ಇರಲಿ, ಉಚ್ಚಾಬಟ್ಟೆ ವಿಚಾರ ಮಾಡಬೇಡಿ, ದೇವರಿಲ್ಲ ಆ ಹಂತಕ್ಕೆ ಹೋಗಬೇಡಿ. ಯಾವಾಗಲೂ ಕೂಡ ಕಂಟ್ರೋಲ್ಡ್ ಥಿಂಕಿಂಗ್ ಇರಬೇಕೇ ಹೊರತು ಫ್ರೀ ಥಾಟ್ ಅಂತ ಹೇಳಿ ಹುಚ್ಚುಚ್ಚು ಮಾತಾಡಬೇಡಿ ಅಂತ ಗಣೇಶ ಹೇಳ್ತಾರೆ. ಗಣೇಶ ದೊಡ್ಡ ಹೊಟ್ಟೆ ಇದೆ ಗಣೇಶನಿಗೆ, ಬೇಕಾಡ್ ತಿನ್ನಿ, ಯೋಚನೆ ಮಾಡಬೇಡಿ, ಮೇಲೆ ಹಾವಿದೆ ಎಚ್ಚರ ಅಂತ ಹೇಳ್ತಾರೆ. ಬೇಕಾಡ್ ತಿನ್ನಿ, ಮೇಲೆ ಹಾವು ಕಟ್ಕೊಂಡಿದ್ದಾರಲ್ಲ, ಹಾವಿದೆ ಮರಿಬೇಡಿ ಅಂತ ಹೇಳ್ತಾರೆ. ಏನು ಗೊತ್ತೇನೋ ಅದಕ್ಕೆ ಅರ್ಥ, ಹಾವು ಕಟ್ಕೊಂಡಿದ್ದಾನೆ ಅಂದ್ರೆ ಹಾವಿಗೆ ಏನಂತ ಗೊತ್ತೇನು, ಯಲರೋಣಿ ಅಂತ ಕರೀತಾರೆ, ವಾತಾಶನ ಅಂತ ಕರೀತಾರೆ. ಅಂದ್ರೆ ಹಾವು ಗಾಳಿ ಕುಡಿದು ಬದುಕತ್ತೆ, ಅಂದ್ರೆ ಬೇಕಾಡ್ಸ್ ತಿನ್ನೆ ಗಾಳಿ ಕುಡಿದು ಬದುಕಿ ಏಕಾಶುಪಾತ ತಪ್ಪನೆ ಮಾಡಿ ಅದರ ಸಂದೇಶವನ್ನ ಗಣೇಶ ತನ್ನ ಕೈ ಹೊಟ್ಟೆ ಮೂಲಕನೇ ತೋರಿಸ್ತಾರೆ. ಅವಾಗ ಎಷ್ಟಿದ್ರು ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ ಅಂತ ಅರ್ಥ. ಅವತ್ತೇ ತಿಂದ್ಬಿಡ್ತಾರೆ, ಇನ್ನೂ ಬಜಿತ ಆಗುತ್ತೆ, ಉಳಿದ ನಾರ್ಮಲ್ ತಿಂದಿರ್ತಾರೆ, ಏಕಾಶಿ ಉಚ್ಚಾವಟಿ ತಿಂದಾಕ್ಬಿಡ್ತಾರೆ. ಏಕಾಶಿ ನೆನಪಾದಾಗಲೇ ತಿಂತಾರೆ, ಏಕಾಶಿ ವಿಶೇಷ ಅಂದ್ರೆ ಉಳಿದ ಸುಮ್ಮನೆ ತಿಂತಾರೆ, ಅವತ್ತು ನೆನಪಾದಾಗಲೇ ತಿಂತಾರೆ ಏಕಾಶಿ ಅಂತ ಹೇಳಿಬಿಟ್ಟು ಹಾಗೆ ಮಾಡಬೇಡಿ. ಇಲಿಯ ವಾಹನ, ಇಲಿ ಮೂಷಕ ಅಂದ್ರೆ ಸಂಸ್ಕೃತದಲ್ಲಿ ಮುಷ್ ಅಂದ್ರೆ ಕದಿಯೋದು ಅಂತ ಅರ್ಥ, ಕದ್ದು ತಿನ್ನೋ ಪ್ರಾಣಿ ಅದು. ಅದನ್ನೇ ಕುದೊಂಡು ಗಣೇಶ ಓಡಾಡ್ತಾನೆ. ಅದು ಕದ್ದು ತಿಂತಕ್ಕಂತ ಜನ ನಿಗ್ರಹ ಮಾಡ್ತಕ್ಕಂತ ವ್ಯಕ್ತಿ ಗಣೇಶನಾಗಿದ್ದಾನೆ. ಆಮೇಲೆ ಅಭಯಹಸ್ತ, ಈ ಕೈ ಹಿಡ್ಕೊಂಡಿದ್ದಾನಂತೆ ಗಣೇಶ. ಅಭಯಹಸ್ತದ ಸಂಕೇತ ಆ ಅಂದ್ರೆ ನಾರಾಯಣ, ದೇವರೇ ಅಂಜಿಕೆ ಯಾವಾಗ ನಿಮಗಿರಲಿ ಅಂತ ಹೇಳ್ತಾರೆ. ಬಿವೇರ್ ಆಫ್ ಗಾಡ್, ನಮ್ಮ ಬಿವೇರ್ ಆಫ್ ಡಾಗ್ ಆಗಿಬಿಟ್ಟಿದೆ, ಬಿವೇರ್ ಆಫ್ ಗಾಡ್ ಅಂತ ಹೇಳೋದು ಅಂತೆ. ಅಭಯಹಸ್ತ ಅಂದ್ರೆ ಗೊತ್ತೆ, ದೇವ್ರ ಬಗ್ಗೆ ಎಚ್ಚರ ಇರಲಿ, ದೇವರು ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ, ಅವನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಕೆಯನ್ನ ಗಣೇಶ ಕೊಡ್ತಾರೆ. ಹಾಗಂದ್ರೆ ಅಭಯ, ನೀವು ಭಯ ಇರೋದಿಲ್ಲ, ಹೀಗೆ ಮಾಡಿದ್ರೆ ಭಯ ಇರೋದಿಲ್ಲ ಅಂತ ಸಂದೇಶವನ್ನು ಗಣೇಶ ಕೊಡ್ತಾರೆ. ಕೈಲಿ ಮೋದಕ ಹೇಳ್ಕೊಂಡಿದ್ದಾನೆ ಗಣೇಶ. ಮೋದಕ, ಗಣೇಶನಿಗೆ ಮೋದಕ ಭಾರಿ ಪ್ರಿಯ, ನಮ್ಮ ಹುಡುಗರಿಗೆ ಮಾದಕ ವಸ್ತು ಭಾರಿ ಪ್ರಿಯ, ಇಷ್ಟೇ ವ್ಯತ್ಯಾಸ. ಗಣೇಶ ಮೋದಕ ಅಂತ, ಇವರು ಮಾದಕ ಅಂತ. ಡ್ರಗ್ಸ್, 27 ಹುಡುಗರು ಡ್ರಗ್ ತಗೊಂಡು ಬಿದ್ದಿರ್ತಾರೆ ಅಂತ ಕೇಳಿದ್ರೆ ಎಂತ ಪಾಪೆಗಳಿರ್ತಾರೆ. ಗಣೇಶನ ಪೂಜೆ ಬೀದಿ ಬೀದಿ ಏನು ಮಾಡ್ತಾರೆ, ಆ ಡ್ರಗ್ಸ್ ತಗೊಂಡು ಬೀದಿ ಬೀದಿಯಲ್ಲಿ ಬಿದ್ದಿರ್ತಾರೆ. ಅರ್ಥಾತ್ ಸಂಬಂಧ ಇಲ್ಲ. ಗಣೇಶನ ಭಕ್ತಿ ನಿಜವಾದ ನಮ್ಮಲ್ಲಿ ಇದ್ರೆ ಮೋದಕವನ್ನ ಹಿಡ್ಕೋಬೇಕೆ ಹೊರತು ಮಾದಕ ಹಿಡ್ಕೋಬಾರದು. ಮೋದಕ ಅಂದ್ರೆ ಏನು? ಮೋದ ಅಂದ್ರೆ ಆನಂದ, ಕಾ ಅಂದ್ರೆ ತೀರ್ಥ, ಮೋದಕ ಅಂದ್ರೆ ಆನಂದ ತೀರ್ಥ. ಕೈಲಿ ಆನಂದ ತೀರ್ಥ ಸರೋವರ ಗ್ರಂಥ ಹಿಡ್ಕೊಂಡ್ರಯ್ಯ ಕಣ್ ಕಂಡು ಹಿಡ್ಕೋಬೇಡಿ ಅಂತ ಗಣೇಶ ಸಾರ್ತಾ ಇದ್ದಾನೆ. ಗಣೇಶ ಯೋಗ್ಯನಾಗಿರ್ತಕ್ಕಂಥ ವಿಷ್ಣು ಭಕ್ತ, ಪರಮ ವಿಷ್ಣು ಭಕ್ತ, ಹರಿಭಕ್ತ, ವಾಯುಭಕ್ತನಾದ್ದರಿಂದ ಮೋದಕ ಪ್ರಿಯ, ಆನಂದ ತೀರ್ಥ ಪ್ರಿಯ. ಆನಂದ ತೀರ್ಥ ಯಾವುದು ಅಂದ್ರೆ ಏಕವಿಂಶತಿ ಮೋದಕ ಪ್ರಿಯ. 21 ದುರ್ಭಾಷ್ಯವನ್ನು ಖಂಡನೆ ಮಾಡಿದ ಆನಂದ ತೀರ್ಥರ ಶಾಸ್ತ್ರ ಕೈಯಲ್ಲಿರಲಿ ಅಂತ. ಏಕವಿಂಶತಿ ಮೋದಕ ಪ್ರಿಯ, ಏಕವಿಂಶತಿ ಕುಭಾಷ್ಯ ದೂಷಕಂ. ಇದು ಗಣೇಶನ ನಿಜವಾದ ಚಿತ್ರ ಇದು. ಆಗ ಗಣೇಶನ 21 ಭಾರಿ ಪ್ರಿಯ, ದುರ್ಭಾಷ್ಯ 21 ಅದನ್ನು ಖಂಡನೆ ಮಾಡಿದ ಭದ್ರಾಚಾರ್ಯರ ಕಂಡ್ರೆ ಗಣೇಶನಿಗೆ ಭಾರಿ ಭಕ್ತಿ ಆದ್ದರಿಂದ ಅದನ್ನು ಗಣೇಶ ಸೂಚನೆ ಮಾಡ್ತಾರೆ. ಹರಿಕಥಾಮೃತ ಜಗನ್ನಾಥದಾಸರು ಗಣೇಶ ಸ್ತುತಿಯೊಳಗೆ 21 ಪದ್ಯನೇ ಬರೀತಾರೆ. ಏಕವಿಂಶತಿ ಪದಗಳೆನಿಸುವ ಗೋಕರ್ಣದ ನಭ ಮಾಲಿಕೆಯ ಮೈನಾಕಿ ತನಯಾಂತರ್ಗತ ಶ್ರೀ ಪ್ರಾಣಪತಿ ಎನೀಪ ಶ್ರೀಪತಿ ಜಗನ್ನಾಥ ವಿಠ್ಠಲ ಶ್ರೀಕರಿಜಿತ ಕೊಡಲಿ ಭವಾಪ ವರ್ಗಗಳ ಭಕ್ತರಿಗೆ ಅನುದಿನದಿ ಅಂತ ಹೇಳ್ತಾ ಸ್ತೋತ್ರ ಮಾಡ್ತಾರೆ. 21 ಕೆಂಪು ಹೂ ಕಮಲಗಳ ಮಾಲೆ ಅಂತ ಕರೆದಿದ್ದ ಗೋಕರ್ಣದ ನಭ ಮಾಲಿಕೆ. ಗೋಕರ್ಣದ ಕೆಂಪು ಕಮಲ, ಗಣೇಶನ ಕೆಂಪು ಕಮಲ ಪ್ರಿಯ ಆದ್ದರಿಂದ 21 ಕೆಂಪು ಕಮಲಗಳ ಮಾಲಿಕೆಯನ್ನ ಪದ್ಯಗಳು ಅಂದ ಕೆಂಪು ಕಮಲ ಮಾಲಿಕೆಯನ್ನು ಹಾಕಿದ್ದೇನೆ, ಗಣೇಶ ಶಿಕಾರ ಮಾಡಲಿ, ಗಣೇಶ ಅಂತರ್ಗತ ಜಗನ್ನಾಥ ವಿಠಲ ಶ್ರೀಕಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದು ಗಣೇಶನ ತತ್ವ. ಇದು ಗಣೇಶನ ಬಗ್ಗೆ ತುಂಬಾ ಮಾತುಗಳುಂಟು. ಗಣೇಶನ ದೇಹ ನೋಡಿದ ನಮಗೆ ಏನನ್ನಿಸುತ್ತೆ ಗೊತ್ತೇನು, ಏನು ಕೆಲಸ ಮಾಡೋಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ. ಆತನ ಬಾಡಿ ತಪ್ಪಿರೋರು ಕಂಡ್ರೆ ಬಹುಶಃ ಕೂತು ಹೇಳೋದೇ ಕಷ್ಟ, ಅವ್ರಿಗೆ ಇನ್ನೇನು ಮಾಡ್ತಾರೆ ತಿಳ್ಕೊಂಡ್ಬಿಡ್ತೇವೆ. ಗಣೇಶ ಹಾಗಲ್ಲ, ಮಹಾಭಾರತ ಬರೀಬೇಕಾಗಿದೆ ವೇದವ್ಯಾಸ ದೇವರು, ಬ್ರಹ್ಮದೇವರು ಬರ್ತಾರೆ ಪ್ರಾರ್ಥನೆ ಮಾಡ್ತಾರೆ, ನೀವು ಮಹಾಭಾರತವನ್ನು ಬರೀಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಶ್ನೆ ವೇದವ್ಯಾಸ ದೇವರು ಹೇಳಿದ್ರಂತೆ, ನಾನು ಬರೀತೇನೆ, ಅದು ಕಾಪಿ ಮಾಡಬೇಕು, ಡಿಕ್ಟೇಟ್ ಮಾಡ್ತೇನೆ, ಹೇಳಿ ಬರ್ಕೋಬೇಕಲ್ಲ, ಒಬ್ರು ಸ್ಕ್ರೈಬ್ ಬೇಕಲ್ಲ, ಸ್ಕ್ರೈಬ್ ಅನ್ನು ಕೊಡಿ ಅಂದ್ರಂತೆ. ಕಷ್ಟ ಅವ್ರು ಹೇಳ್ತಾರೆ, ನೀವು ಕರೆದ್ರೆ ಯಾರು ಬರೋದಿಲ್ಲ ಸ್ವಾಮಿ ಕರೀರಿ ಅಂತ ಹೇಳಿದ್ರೆ. ಕಷ್ಟ ಗಣೇಶ ಅಂತ ಕರೀತಾರೆ, ಗಣೇಶ ಬಂದು ಕುತ್ಕೋತಾರೆ ಅವ್ರ ಮುಂದೆ ಕರೀತಿರ್ಲಿಕ್ಕೇನೆ. ಯಾರು ಕಡತಷ್ಟ ಹೋದ್ರೆ ಅವರನ್ನ ಮೃತ್ಯರು ಅಂತ ಕರೀತಾರೆ. ಕರೆದವರು ಆಳು ಒಡೆಯರು, ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ವೇದವ್ಯಾಸ ದೇವರು. ಗಣೇಶ ಬಂದು ಕುತ್ಕೊಂಡ, ಗಣೇಶ ನಾನು ಮಹಾಭಾರತ ಬರೆದ ಕೊಟ್ಟಿದ್ದೇನೆ, ಈಗ ಅದು ಲಕ್ಷ ಶ್ಲೋಕದ ದೊಡ್ಡ ಗ್ರಂಥ, ನೀನು ಬರೀಬೇಕು, ಬರ್ಕೋ ಅಂತ ಹೇಳಿದ್ರು. ಗಣೇಶ ಹೇಳಿದ, ಸ್ವಾಮಿ ನಾನು ಬರ್ಕೋತೇನೆ, ಒಂದು ಕರಾರು ಅಂತ ಹೇಳಿದ. ಏನು ಅಂದ್ರೆ, ಯದಿಮೇ ಲೇಖನಿ ಕ್ಷಣ ಲಿಖತೋ ನಾವತಿಷ್ಠೇತ ತದಾಶ್ಯಾಮ್ ಲೇಖಗೋಹ್ಯಂ. ನಾನು ಬರೀಲಕ್ಕೆ ಹೋದಾಗ ಲೇಖನಿ ನಿಲ್ಬಾರ್ದು, ಆ ರೀತಿ ಹೇಳಿದ್ರೆ ಬರ್ಕೋತೀನಿ ಅಂತ ಹೇಳಿದ. ಕೆಲವರು ಇರ್ತಾರೆ ಒಂದೊಂದು ಪದ ಕಟ್ಟಿಗೆಟ್ ಬಿಡು ಬರೆಯೋರು ನಿದ್ದೆ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ. ಸರಿಯಾಗಿ ಹೇಳಿ, ಭಾರಿ ಫಾಸ್ಟ್ ಆಗಿ ಹೇಳಿದ್ರೆ ಬರೋಕ್ಕಾಗಲ್ಲ, ತುಂಬಾ ಗ್ಯಾಪ್ ಕೊಟ್ರೆ ಮೂಡ್ ಬರೋದಿಲ್ಲ. ಅದಕ್ಕೆ ಹೇಗೆ ಹೇಳ್ಬೇಕು ನೀವು ಅಂದ್ರೆ, ಸರ ಸರ ತರ ಹೇಳ್ಬೇಕು, ಲೇಖನಿಗೆ ಇಲ್ಲೇ ಕೊಡಬಾರ್ದು. ಕೆಲವರು ಇರ್ತಾರೆ ಫಾಸ್ಟ್ ಆಗಿ ಬರೆಯಲಿಲ್ಲ ಅಂತ ಹೇಳಿರ್ತಾರೆ, ಗಣೇಶ ಆಗಲ್ಲ, ಫಾಸ್ಟ್ ಆಗಿ ಹೇಳ್ಬೇಕು, ನಾನು ನಾನ್ ಸ್ಟಾಪ್ ಬರೀತೇನೆ. ಗಣೇಶ ಎಷ್ಟು ಆಕ್ಟಿವ್ ನಿದರ್ಶನ ಇದು ಬಂತು ಈ ಮಾತಿನಲ್ಲಿ. ಗಣೇಶ ಜ್ಞಾನ ಕಾರ್ಯವನ್ನ ಎಡೆಬಿಡದೆ ಮಾಡಬೇಕು ಅಂತ ಗಣೇಶ ತೋರಿಸ್ತಾ ಇದ್ದಾರೆ. ವೇದವ್ಯಾಸರು ಅಂದ್ರಂತೆ, ಗಣೇಶ ಆಗ್ಲಿ, ನಾನ್ ಸ್ಟಾಪ್ ಆಗಿ ಹೇಳ್ತೇನೆ, ಹುಷಾರು, ನೀವು ಸುಮ್ಮನೆ ಬರೀಬಾರ್ದು. ಅಬುದ್ಧ್ವಾ ಮಾಣಿಕ ಕ್ವಚಿತ್, ಅರ್ಥ ಮಾಡ್ಕೊಳ್ಳದೆ ಬರಿಬೇಡ ಅಂತ ಹೇಳಿದ್ರು. ಅರ್ಥ ಮಾಡ್ಕೊಳ್ಳದೆ ಬರಿಬೇಡ, ಇದು ಜ್ಞಾನ ಕಾರ್ಯಕ್ಕೆ ಎಚ್ಚರ ಇದು. ಒಂದು ಜ್ಞಾನ ಕಾರ್ಯ ಯಾವಾಗಲೂ ಮಾಡಬೇಕು, ಮೀನಿಭ್ಯಾಸ ಮಾಡಬಾರ್ದು, ಅರ್ಥವತ್ತಾಗಿ ಮಾಡಬೇಕು. ಇದು ಅರ್ಥ ತಿಳ್ಕೊಂಡ್ರೆ ಗಣೇಶನ ಕಥೆಯೇ ಕಥೆ. ವೇದವ್ಯಾಸ ದೇವರು ಗಣೇಶನಿಗೆ ಪ್ರಾಬ್ಲಮ್ ಕೊಡ್ಲಿಕ್ಕೆ 8800 ಕಷ್ಟ ಶ್ಲೋಕ ಹೇಳಿದ್ರು. ಗಣೇಶ ಯೋಚನೆ ಮಾಡ್ತಾ ಕೂತ್ಬಿಡ್ತಿದ್ದಂತ, ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇತ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ. ಇದು ಅಲ್ಲಿ ಬಂದ ಮಾತು. ಗಣೇಶ ಅಷ್ಟು ರೀತಿಯಲ್ಲಿ 8800 ಕಡೆ ನಿಲ್ಬೇಕಾಯ್ತು ಅಂತ ಕೇಳಿದ್ರೆ, ಇಲ್ಲಿ ವೇದವ್ಯಾಸರು, ಇಲ್ಲಿ ಗಣೇಶ. ಆದರೆ ಗಣೇಶ ಮಹಾಭಾರತ ಮೊದಲ ಪ್ರತಿಯನ್ನು ಬರೆದಿದ್ದು ಹೌದು. ಅದಕ್ಕೆ ಶ್ರೀಶ ಹೇಳಬೇಕಾದ್ರೆ, ವೇದವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿ ದೆಮ್ಮನು ಉತ್ತರಿಸು. ಲೇಖಕಾಗ್ರಣಿ ವ್ಯಾಸಕೃತ ಗ್ರಂಥಗಳ ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೊಡು. ವ್ಯಾಸಕೃತ ಗ್ರಂಥಗಳನ್ನು ಬರೆದು ನೀವು ಜಗನ್ನಾಥದಾಸರಿ ಮಾತಿನಲ್ಲಿ ತೋರಿಸ್ತಾರೆ. ಮಹಾಭಾರತ ಒಂದನೇ ಗಣೇಶ ಬರಲಿಲ್ಲ, ವೇದವ್ಯಾಸ ಉಳಿದ ಗ್ರಂಥಗಳನ್ನು ಬರೆದು ಪ್ರಸಾರ ಮಾಡಿದ್ದಾನೆ. ಇದು ಗಣೇಶನ ದೊಡ್ಡ ಸೇವೆ. ಅದಕ್ಕೆ ನಾವು ಯಾವುದೇ ಪ್ರಾಚೀನ ಮ್ಯಾನ್ಸ್ಕ್ರಿಪ್ಟ್ ತೆಗೆದ್ರೆ ಒಂದು ಗಣೇಶಾಯನ ಮಾತು ಬರೆದಿರ್ತಾರೆ. ಗಣೇಶನಿಗೆ ನಮಸ್ಕಾರ ಮಾಡಿ ಬರವಣಿಗೆನಾಗಬೇಕು ಎಂಬ ಒಂದು ಒದ್ದೆ ಮಾತದ್ದು. ವಿದ್ಯಾಭಿಮಾನಿಯೇ ದೇವತೆ. ಇನ್ನೊಂದು ಸ್ವಾರಸ್ಯ ಇದೆ, ಗಣೇಶನಿಗೆ ಮದುವೆ ಆಗಿತ್ತೋ ಇಲ್ಲೋ ಒಂದು ಪ್ರಶ್ನೆ. ಅದು ಗಣೇಶ ಬ್ರಹ್ಮಚಾರಿ ಹೌದೋ ಅಲ್ಲೋ ಅಂತ ಪ್ರಶ್ನೆ. ಹೌದು ಅಂತ ಒಂದು ವಾದ, ಅಲ್ಲ ಅಂತ ಇನ್ನೊಂದು ವಾದ. ಆದರೆ ಗಣೇಶನ ಮದುವೆ ಆಗಿತ್ತು ಇಬ್ಬರು ಹೆಂಡರಿದ್ರು ಅಂತ ಶಾಸ್ತ್ರ ಹೇಳಿದ್ರು. ಸಿದ್ಧಿ ಬುದ್ಧಿ ಇಬ್ಬರು ಗಣೇಶನ ಹೆಂಡಂತರಾದ್ರಿಂದ ಮದುವೆ ಆಗಿತ್ತು. ಅಷ್ಟೇ ಅಲ್ಲ, ಒಬ್ಬ ಮಗನು ಆತನಿಗಿದ್ದ ಅಂತ ಹೇಳಿದ್ದಾರೆ. ಗಣೇಶನಿಗೆ ಒಬ್ಬ ಮಗನು ಇದ್ದಾನೆ. ಆ ಮಗ ತಂದೆ ಗಣೇಶ ಭೂಗತಾಶಕ್ಕೆ ಅಭಿಮಾನಿ ದೇವತೆ, ಭೂತಾಕಾಶಕ್ಕೆ. ಆತನ ಮಗ ಅಂತರಿಕ್ಷ ತತ್ವಕ್ಕೆ ಅಭಿಮಾನಿ ದೇವತೆ. ಅಂದ್ರೆ ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ ಮಗ ಕೂಡ ಅಂತ ಅರ್ಥ ಮಾಡಿಕೊಂಡ್ರೆ ಗಣೇಶನಿಗೆ ಮದುವೆಯಾಗಿದೆ, ಮಕ್ಕಳು ಇದ್ದಾರೆ ಅನ್ನೋದು ಭಕ್ತಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಬರೆದಂತ ಬೃಹತ್ಕಾಶದಲ್ಲಿ ಬರೆದಂತ ಮಾತು. ಗಣೇಶ ವಿವಾಹಿತನಾದವನು ಹೌದು, ಜನರಲ್ಲಿ ಮಾತ್ರ ಆ ಬ್ರಹ್ಮಚಾರಿಯಿಂದಲೇ ಬಂದು ಹೋಗಿಬಿಟ್ಟಿದೆ. ಬ್ರಹ್ಮಚಾರಿ ಅಲ್ಲ, ರಾಶಿ ವಿದ್ಯೆಯನ್ನು ಅಲ್ಲ, ರಮಣಿ ಹಂಬಲನೂ ಅಲ್ಲ ಅಂತ ಕನಕದಾಸ ಹೇಳ್ತಾರೆ. ರಮಣಿ ಹಂಬಲನಲ್ಲ ಅಂದರೆ ಮದುವೆಯಾಗಿಲ್ಲ ಅಂತ ಅರ್ಥ ಅಲ್ಲ, ಆತನಿಗೆ ನಿಯಂತ್ರಣ ಇದೆ, ಜಿತೇಂದ್ರಿಯ ಅಂತ ಅರ್ಥನೇ ಹೊರತು ಅವಿವಾಹಿತ ಅಂತ ಕನಕದಾಸರ ಮಾತು ಅರ್ಥ ಅಲ್ಲ ಅದಕ್ಕೆ. ಇದು ಗಣೇಶನ ಒಂದು ಹಿರಿಮೆ. ಅಂತ ಗಣೇಶನನ್ನು ಆರಾಧನೆ ಮಾಡಿದರೆ ಒಳ್ಳೆ ವಿದ್ಯಾವಂತನಾಗ್ತಾನೆ ಮನುಷ್ಯ, ವಿಘ್ನಗಳು ಪರಿಹಾರವಾಗುತ್ತೆ, ಶ್ರೇಷ್ಠವಾದ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಆದ್ದರಿಂದ ಗಣೇಶನ ಆರಾಧನೆ ಮಾಡಬೇಕು. ರಾವಣನ ಕಥೆಯಲ್ಲಿ ಗಣೇಶ ಗೋಕರ್ಣದಲ್ಲಿ ಲಿಂಗವನ್ನು ಉಡಿಸಲಿಕ್ಕೆ ಕಾರಣವಾಗಿದ್ದು ಗಣೇಶನೇ. ಶಿವನ ಆತ್ಮಲಿಂಗವನ್ನು ತಗೊಂಡು ಹೊರಟುಬಿಟ್ಟನಂತೆ ಗಣೇಶ ಬರ್ತಾನಾಗ. ರಾವಣ ಒಯ್ತಾ ಇದ್ದಾನೆ, ತಪ್ಪಿಸ್ಬೇಕು ಅವನ ಕೈಯಿಂದ ಅಂತ ಹೇಳಿಬಿಟ್ಟು ಪಾರ್ವತೀ ದೇವಿ ಮೊದಲಾದವರೆಲ್ಲ ಗಣೇಶನಿಗೆ ಹೇಳಿದ್ರಂತೆ. ಗಣೇಶ ಬಂದನಂತೆ, ಬಂದವನೇ ಅಲ್ಲಿಯಿಂದ ಒಂದು ಹುಡುಗರ ಒಟುವಿನಲ್ಲಿ ಬಂದನಂತೆ. ಆ ಕಥೆ ಕೇಳಿರ್ತೇವೆ. ಅಷ್ಟೊತ್ತಿ ಸರಿಯಾಗಿ ರಾವಣನಿಗೆ ಸಂಧ್ಯಾನೆ ಮಾಡ, ರಾವಣನು ಎಷ್ಟೋ ಸಂಧ್ಯಾನೆ ಮಾಡ್ತಿದ್ದ ರಾವಣ ಬಿಟ್ಟವರು ಅವನಿಂದ ಹೋಗ್ಲಿಂತು ಅಂತ ಅರ್ಥ. ಸಂಧ್ಯಾವನ್ನೇ ಮಾಡಬೇಕಾಯ್ತಂತ ಅವನು, ಅದಕ್ಕಾಗಿ ಕೆಳಗಿಡಬಾರದು ಅಂತ ಹೇಳ್ತಾರೆ ಈಶ್ವರ. ಕೆಳಗಿಡಬಾರದು ಅಂತ ಹೇಳಿದ್ರಿಂದ ಎಲ್ಲಿ ಇಡಬೇಕು ಯೋಚನೆ ಮಾಡಿ ಗಣೇಶ ಬರ್ತಾನೆ ಸರಿಯಾಗಿ. ನೋಡಯ್ಯ ಮಗು ಸ್ವಲ್ಪ ತಿಳ್ಕೊಂಡಿರು, ಸಂಧ್ಯಾನೆ ಮಾಡಿಬಿಟ್ಟು. ಆ ಗಣೇಶ ಹೇಳಿದ ನನಗೆ ಅರ್ಜೆಂಟ್ ಕೆಲಸ ಇದೆ, ಅಷ್ಟೊತ್ತು ಇರ್ಲಕ್ಕೆ ಆಗೋದಿಲ್ಲ, ಹತ್ತೆರಡರಲ್ಲಿ ಬರಬೇಕು ಅಂತ ಹೇಳಿದ್ರೆ ಆಯ್ತು ಅಂತ ಹೋಗ್ತಾನೆ. ನಮ್ಮ ಜನ ಭಾರಿ ಭದ್ರತೆಗಿದ ಪ್ರಶ್ನೆ ಕೇಳ್ತಾರಾಗ, ಏನ್ ಕತೆ ಹೇಳ್ತೀರಿ ನೀವೆಲ್ಲ ಕೂಡ? ರಾವಣನ 20 ಕೈ ಇದೆ, 2 ಕೈ ಅದಕ್ಕೆ ಕೊಟ್ಟು ಇನ್ನೆರಡು ಕೈ ಇಟ್ಟರು, ಇನ್ನು 28 ಕೈ ಸ್ಪೇರ್ ಇದ್ವಲ್ಲ ಅವನಿಗೆ, ಇನ್ನೊಂದು ಯಾಕೆ ಕೊಡು? ನಮ್ಮಂತರ್ಗಾದ್ರೂ ಸರಿನೇ, 2 ಕೈ ಇದ್ರೆ ತನಿಖೆ ಹೀಗೆ ಕೊಡಬೇಕಾಗತ್ತೆ. ಗಣೇಶ ರಾವಣನ ಸಾಪ್ಲ ಪ್ರಾಬ್ಲಮೇ ಇಲ್ವಲ್ಲ, 20 ಕೈ ಇದೆ ಅಂತ ಕೇಳಿದ್ರೆ ಹುಚ್ಚರು ಅಂತ ಕರೀತಾರೆ. 20 ಕೈ ಇದ್ರೆ 20 ಕೈಲೂ ಅರಿಕೆ ಕೊಡಬೇಕು, 2 ಕೈ ಜೋಡಿಸ್ಬೇಕು, ಪ್ರತಿಯೊಂದಕ್ಕೆ 10 ಜೋಡಿಸಿದಾಗ ಒಂದು ಕೈ ಆದಾಗ ಲೆಕ್ಕ ಯೂನಿಟ್. ಆದ್ರಿಂದಲೇ ಅರಿಕೆ ಕೊಡೋದು ಗೊತ್ತಿದ್ರೆ ಇವೆಲ್ಲ ಪ್ರಶ್ನೆ ಮಾಡಕ್ ಬರೋದಿಲ್ಲ. ಅದಕ್ಕೆ ಸರಿಯಾಗಿ ಕೊಡಬೇಕಾದ್ರೆ 8 ಕೈ ಉಪಯೋಗಿಸ್ಬೇಕಾಗಿತ್ತು. ಆದ್ರಿಂದ ರಾವಣ ಕೊಟ್ಟೋದ, ಗಣೇಶ ಉದ್ದೇಶನೇ ಹೇಳೋದಾಗಿತ್ತು. ಆದ್ರಿಂದ ಫಾಸ್ಟ್ ಆಗಿ ಹೇಳಿದ್ದೆ 1, 2, 3 ಅಂತ ತಿಳಿಸಿಬಿಟ್ಟ. ಅಲ್ಲಿಟ್ಟ ರಾವಣ ಬರಲಕ್ಕೂ ಇಡ್ಲಕ್ಕೂ ಸರಿ ಹೋಗಿತ್ತು. ರಾವಣ ಭಾರಿ ಸಿಟ್ಟು ಬಂತದ್ದು, ಗಣೇಶನ ಹೊಡೆದಂತೆ ಜೋರಾಗಿ. ಗೋಕರ್ಣದಲ್ಲಿ ಗಣೇಶನ ಚಿತ್ರ ಇದೆ, ಇದ್ರ ತಲೆಯಲ್ಲಿ ಗಾಯ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ರಾವಣ ಹೊಡೆದ ಗುರುತು ಅಂತ ಹೇಳ್ತಾರೆ ಅದಕ್ಕೆ. ಆ ಕಥೆ ಎಷ್ಟೋ ಗೊತ್ತಿಲ್ಲ, ಆದರೆ ಗಣೇಶದಿಂದ ರಾವಣ ಲಿಂಗ ವಯ ತಪ್ಪಿಸೋದು ಭಾರಿ ಮುಖ್ಯ. ಅದು ಗಣೇಶ ಹೀಗೆ ವಿಘ್ನವನ್ನು ಮಾಡ್ತಾನೆ. ಈ ಕಥೆನ ವಾದಿರಾಜ ಅವಳು ಒಪ್ತಾರೆ, ದುಷ್ಟಾನ ವಿಘ್ನಕರ್ತ ಸುಜರಿತ ಸುಜನಸ್ತೋವ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾಧಿಪೋಹಂ ಮತ ಇತಿ ಸುಧಿಯಾಂ ಸ್ಪಷ್ಟ ವಾಧ್ಯಾಪನಾಯ ಪೌಲಸ್ತೆ ಚಾಂತರಾಯ ಸುರಮುನಿಧಿಕರ ವಿಷ್ಟ ಸಂಪ್ರಾಪ್ತ್ಯುಪಾಯ ಶ್ರೇಯೋ ವಿಘ್ನಾಧಿರಾಜ ಪ್ರತಿಶತು ಸತತಂ ಭೂರಿ ಗೌರೀ ತನೂಜ. ತೀರ್ಥ ಪ್ರಬಂಧದಲ್ಲಿ ಪೌಲಸ್ತೆ ಇಚ್ಛಾಂತರಾಯ, ಪೌಲಸ್ತೆ ಅಂದ್ರೆ ರಾವಣ, ರಾವಣ ಇತ್ತಿಗೆ ಭಂಗ ಮಾಡಿದವರು ಅಂತ ಕೊಂಡಾಡಿದ್ದಾರೆ. ಆದ್ದರಿಂದ ಇದು ಪ್ರಾಮಾಣಿಕವಾದ ಪುರಾಣದ ಕಥೆ ಅನ್ನೋದು ನಿಸ್ಸಂಶಯ. ಆದ್ದರಿಂದ ಗಣೇಶ ವಿಘ್ನ ಪ್ರದಾಯಕ ದುಷ್ಟರಿಗೆ, ವಿಘ್ನ ಪರಿಹಾರಕ ಶಿಷ್ಟರಿಗೆ. ಆದ್ದರಿಂದ ನಾವು ವಿಘ್ನವನ್ನ ಗಣೇಶ ಕೊಡಬಾರದು ಅಂತಿದ್ರೆ ಹರಿಭಕ್ತಿ ಮೊದಲಾದ ಒಳ್ಳೆಯ ಗುಣಗಳನ್ನೇ ಕೇಳಿಕೊಂಡು ಉದ್ಧಾರವಾಗಬೇಕೆ ಹೊರತು ಕಳ್ತನಕ್ಕೆ ಹೋಗೋರು ಗಣೇಶರು ಪೂಜೆ ಮಾಡಿ ಹೋಗೋದು ಕಳ್ತನ ಮಾಡಲಿಕ್ಕೆ ಎಷ್ಟು ಅನ್ಯಾಯ ಆಗುತ್ತೆ ಲೆಕ್ಕ ಹಾಕಿ. ನಿರೀಕ್ಷೆ ಕಳ್ತನ ಮಾಡಿಸೋ ಅಂತ ಕೇಳಿದ್ರೆ ಗಣೇಶ ಕಳ್ಳನ ಆಗಿದ್ರೆ ಕಮಿಷನ್ ತಗೋತಾನ? ಸಾಧ್ಯವೇ ಇಲ್ಲ. ಅವ್ರು ಯುದ್ಧವನ್ನು ಕೊಡ್ತಾನೆ ಗಣೇಶ, ಯುದ್ಧವನ್ನ ತೆಗೆಯೋದಿಲ್ಲ. ಅದು ಗಣೇಶನ ವಿಷಯ ಸರಿಯಾಗಿ ತಿಳ್ಕೊಂಡವರು ಒಳ್ಳೆಯವರಾಗಬೇಕು ಫಸ್ಟ್. ಗಣೇಶನ ಪೂಜೆ ಮಾಡಿ ಬಹಳಷ್ಟು ಜನಗಳೆಲ್ಲ ಡಬ್ಬೆ ಆಡ್ತಾ ಬಂದ್ಬಿಟ್ಟಿರ್ತಾರೆ ಪಾಪ. ಆ ಗುಂಡಿ ಗಣೇಶನಿಗೆ ಸದಸ್ಯ ಇರೋದಿಲ್ಲ, ಇವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದೇ ಜಾಸ್ತಿ. ಕೆಲವರು ಒಳ್ಳೆಯವರಿರಬಹುದು, ತುಂಬಾ ಜನ ದುರುಪಯೋಗ ಮಾಡೋದೇ ಜಾಸ್ತಿ. ಆದ್ರೆ ಗಣೇಶ ಅಂತವ್ರು ಸಹಿಸೋದಿಲ್ಲ ಅಂಬೋದಕ್ಕೆ ಒಳ್ಳೆಯ ಮಾತಿದೆ. ಕರಸ್ಥ ಬೀಜಪೂರಾಷ್ಟ ಶುಂಡಾದಂಡ ಪಿಜಂಡಿನ ವಿಘ್ನಾಧಿರಾಜ ಹಸ್ತೀಂದ್ರ ಮಸ್ತಕಾಯಸ್ತು ತೇ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗಣೇಶನ ಮಂತ್ರ ಆಚಾರ್ಯ ಹೇಳ್ತಾರೆ, ಗಣೇಶನ ಮಂತ್ರ ಸೂಕ್ಷ್ಮ ಮಂತ್ರ ಇದೆ, ಚಿಕ್ಕದಿದೆ ಅದನ್ನು ಹೇಳಿ ಅಂತ ಹೇಳ್ತಾರೆ. ಯಾವುದು ಅಂದರೆ ಮೋನಯದಾಸ ಪ್ರಪ್ರಕ್ಷಿ ವ್ಯತ್ಯಸ್ತೋ ವಿದ್ಯಾರಾಣ್ಮನುಹು ಮೋನಯದಾಸ ಪ್ರಪ್ರಚ್ಛೆಯಂತೆ. ಯಾವ ಭಾಷೆಯೂ ಅರ್ಥನೇ ಆಗಲಿ, ಮೋನಯದಾಸ ಧ್ಯಾನಿಸಬೇಕು. ಯಾವ ದಾಸ ಆಯ್ತ? ಮೋನಯದಾಸ ಅಂತ ಅನಿಸಿಬಿಡುತ್ತೆ. ಆಚಾರ್ಯ ಹೇಳ್ತಾರೆ ಈ ಮಂತ್ರ ಇದು ಮೋನಯದಾಸ ಪ್ರಪ್ರಚ್ಛೆ ಅಂತ ಇದೆಯಲ್ಲ, ಹೀಗೆ ಓದಿ ಸರಿ ಬರುತ್ತೆ ಅಂತ ಹೇಳ್ತಾರೆ. ಮೋನಯದಾಸ ಪ್ರಪ್ರಚ್ಛಿ ರಿವರ್ಸ್ ಓದ್ಬೇಕಾದ್ರ ಕ್ಷಿಪ್ರಪ್ರಸಾದಾಯ ನಮಃ ಅಂತಾಗುತ್ತ. ಗಣೇಶನ ಕ್ಷಿಪ್ರಪ್ರಸಾದಾಯ ನಮಃ ಅಂತ ಆರಾಧನೆ ಮಾಡಬೇಕು. ಕ್ಷಿಪ್ರ ಅಂದ್ರೆ ಫಾಸ್ಟ್ ಅಂತ ಅರ್ಥ, ಇಮ್ಮಿಡಿಯೇಟ್ ಹೊರ ಕೊಡ್ತಾನಂತೆ ಗಣೇಶ. ಅದು ಗಣೇಶನ ಮಂತ್ರ ಆದ್ದರಿಂದ ಕ್ಷಿಪ್ರಪ್ರಸಾದ ಮಂತ್ರ ಅಂತಾನೆ ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ. ಇಂಥ ಗಣೇಶ ಸರಿಯಾಗಿ ಉಪಯೋಗ ಮಾಡಿಕೊಂಡು ಅವ್ರು ಹೇಳ್ತಾರೆ ಜ್ಞಾನಭಕ್ತಿ ಮೊದಲಾದವರು ಸದಾ ಕೊಡುವಂತೆ ಪ್ರಾರ್ಥನೆ ಮಾಡುವ ಗಣೇಶನನ್ನ. ಗಣೇಶ ಅವತಾರ ಮಾಡಿದ ಒಂದೇ ಸಲ ಕೃಷ್ಣ ರುಕ್ಮಿಣಿಯರ ಮಗನಾಗಿ ಹುಟ್ಟುತ್ತಾನೆ. ಚಾರುದೇಷ್ಣ ಅಂತ ಇದ್ದಾನೆ ಕೃಷ್ಣನ ಮಗ, ಆತ ಗಣೇಶನ ಅವತಾರ. ಜಗನ್ನಾಥಾಸರು ಬರೀತಾರೆ ಚಾರುದೇಷ್ಟಾಹ್ವಯ ನೆನೆಸಿನಿ ರುಕ್ಮಿಣಿಯ ಕುಮಾರನಾಗಿದ್ದೆ ಅಂತ ಕೊಂಡಾಡ್ತಾ ಇದ್ದಾರೆ. ಸಾಲ್ವ ಕೃಷ್ಣ ಮೇಲೆ ಯುದ್ಧಕ್ಕೆ ಬಂದಾಗ ಸಾಲ್ವನ ಹಿಂದೆ ಅನೇಕ ರಾಕ್ಷಸರು ಬಂದಿರ್ತಾರೆ. ಒಬ್ಬ ವಿವಿಧ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ಅವನನ್ನ ಚಾರುದೇಷ್ಟ ಕೊಲ್ತಾನೆ. ಮಹಾಭಾರತದಲ್ಲಿ ಬರುತ್ತದೆ ಚಾರುದೇಷ್ಟ ಕೊಂದಾಕ್ತಾನೆ. ಆದ್ರಿಂದ ಗೌರಿ ಅರಸನ ವರದಿ ಉದ್ದಟದಾದ ರಾಕ್ಷಸರ ನೀ ಶೌರ್ಯಾಜ್ಞೆಯಲ್ಲಿ ಸಂಹರಿಸಿದೆ ಅಂತ ಹೇಳ್ತಾರೆ. ಚಾರುದೇಷ್ಟನಾಗಿ ಹುಟ್ಟಿ ಗೌರಿಪತಿಯ ವರದಿಂದ ಶಿವನ ವರದಿಂದ ಅವಧ್ಯನಾಗಿದ್ದಂತ ವಿವಿಂಧ್ಯನನ್ನ ಗಣೇಶ ಕೊಂದಾಕಿದ್ದಾನಾದ್ರಿಂದ ಗಣೇಶನ ಹಿರಿಮೆ ಅಪೂರ್ವವಾದದ್ದು ಅಂತ ತಾತ್ಪರ್ಯ. ಈಗ ಅನೇಕ ರೀತಿ ಕೃಷ್ಣನ ಮಗನಾಗಿ ಹುಟ್ಟಿದ ಗಣೇಶ ಕೃಷ್ಣ ಸರ್ವೋತ್ತಮ ಅಂತ ಆರಾಧನೆ ಮಾಡ್ತಾನೆ ಹೊರತು ತಾನು ಸರ್ವೋತ್ತಮ ಅಂತ ಹೇಳ್ಕೊಳ್ಳೋದಿಲ್ಲ ಅನ್ನೋದು ಗ್ಯಾರಂಟಿ ಆಗುತ್ತೆ. ಇಂಥ ಗಣೇಶನ ಚಿತ್ರವನ್ನ ತಂತ್ರಸಾರ ಮೊದಲಾದ ಗ್ರಂಥಗಳಲ್ಲಿ ಬಂದಾಗ ನಾವು ಓದಿ ಗಣೇಶ ಸ್ತೋತ್ರ ತಂದೆ ಹರಿಕಥಾಂಬಸಾರದನ್ನು ಹೇಳ್ತಾ ಇದ್ದು ಹರಿದಾಸರ ಅನೇಕ ಹಾಡುಗಳು ಗಣೇಶನ ಮೇಲಿದೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾಪ್ರದಾಯಕ, ಎಷ್ಟು ಪ್ರಸಿದ್ಧವಾದ ಹಾಡು. ಇವತ್ತು ಎಲ್ಲರೂ ಗಣೇಶ ಸ್ತೋತ್ರ ಹೇಳಬೇಕು ಅಂದ್ರೆ ಹರಿದಾಸರಾನೇ ಹೇಳ್ತಾರೆ. ಹೆಚ್ಚು ಕಡೆ ಹೇಳಿದ್ದೆ ಉತ್ಸರ ಯಾವುದೋ ಒಂದು ಶೈವರ ಕಾಲೇಜು ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ. ಮಗಳು ಮಂಗಳ ಪ್ರಾರ್ಥನೆ ಹೇಳ್ಬೇಕಲ್ಲ, ಒಬ್ಬ ಹುಡುಗಿಗೊಂದು ಪ್ರಾರ್ಥನೆ ಹೇಳಿದ್ದು ಶರಣ ಸಿದ್ಧಿ ವಿನಾಯಕ ಶುರು ಮಾಡಿದ್ದು. ಅದು ಲಿಂಗಾಯತರ ಕಾಲೇಜು, ಅಲ್ಲಿ ಕೊನೆಗೆ ಇರೋದೇನು ಗೊತ್ತೇನು? ಪುರಂದರ ವಿಠಲ ನಿಜ ದಾಸನೆ. ಅವ್ರು ಹೇಳ್ತಾರೆ ಕೇಳಲೇಬೇಕಾದ್ರ ಜನಕ್ಕೆ ಅಷ್ಟರ ಬಗ್ಗೆ ಹರಿದಾಸ ಆಯ್ತದೆ ಗಣೇಶರ ಸ್ತೋತ್ರ ಅನವಾಯಡಬಲ್ ಅಂತ ಹೇಳಿ ಇನೆವಿಟೇಬಲ್ ಉಪಯೋಗಿಸಲೇಬೇಕು ನಾವು ಅದನ್ನ. ಇದು ಹರಿದಾಸರು ಮಾಡಿದ ದೊಡ್ಡ ಉಪಕಾರ ಇದು. ಗಣೇಶನ ಆರಾಧನೆ ಸರಿಯಾಗಿ ಮಾಡಿದರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಇದಾಗಲ್ಲ ಇದಾಗಲ್ಲ, ತುಂಬಾ ವಿಘ್ನ, ಪಾಠಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಪ್ರವಚನ ಕಂಡ್ರೆ ಆಗೋದೇ ಇಲ್ಲ, ಅದೇನಂತೇವಲ್ಲ ಅದೆಲ್ಲ ಹೋಗಬೇಕು ಅಂತಿದ್ರೆ ಗಣೇಶನ ಆರಾಧನೆ ಸರಿಯಾಗಿ ಮಾಡಬೇಕು. ಕ್ಷಿಪ್ರಪ್ರಸಾದಾಯ ನಮಃ ಅಂತ ಅಂದು ಬಿಟ್ರೆ ಯಾವ ಕಾಲಕ್ಕೂ ಜ್ಞಾನ ಕಾರ್ಯಕ್ಕೆ ನಡುವೆ ಬರೋ ತಿಪ್ಪ ವಿಘ್ನಗಳ ಕಳೆದು ತುಂಬಾ ವಿಘ್ನ ಪರಿಹಾರ ಮಾಡಿ ಗಣೇಶ ಉದ್ಧಾರ ಮಾಡ್ತಾನೆ. ಅದು ಗಣೇಶನ ಆರಾಧನೆಯ ಫಲಶ್ರುತಿ ಅಂತ ಹೇಳ್ತಾ ಎಂದಿನಂತೆ ನಮ್ಮ ವ್ಯಾಸಬದ್ಧ ಸಂಶೋಧನ ಪ್ರತಿಷ್ಠಾನದ ಆಶ್ರಯದಲ್ಲಿ ಇವತ್ತಿನ ದಿವಸ ಗಣೇಶನ ಬಗ್ಗೆ ಪ್ರವಚನ ನಡೆದಿದೆ. ತುಂಬಾ ದಿವಸಗಳ ಕಾಲ ಗಣೇಶನ ಪ್ರವಚನ ಮಾಡಲಿಕ್ಕೆ ಆಗಿರಲಿಲ್ಲ. ಯಾರ ಪ್ರತಿ ವರ್ಷ